ஜமிமாம் பிரசுத்தாம் சஞ்சீவயத்யகில சக்திதரஸ்வதாம்னா அன்யாம்ச்ச ஹஸ்தசரண ஸ்ரவணத்வகாதி பிராணான் நமோ பகவதே புருஷாய யஸ்மாத் பிரம்மேந்திர ருத்ராதி தேவதானாம் ஸ்ரீயோபி ச ஞானஸ்ஃபூர்த்தி சதா தஸ்மை ஹரயே குரவே நம. வியாசாய பவநாசாய ஸ்ரீஷாய குணராசயே ஹிருத்யாய சுத்த வித்யாய மத்வாய ச நமோ நம. லசது ஸ்ரீமரானந்த தீர்த்தேந்துர்னோ ஹிருதம் வரே யத்வச்சந்திரிகா ஸ்வாந்த சந்தாபம் வினிகிருந்ததி சர்வோத்தமோ விஷ்ணுரசோரமாச்ச பிரம்மா ச வாயுச்ச ததீய பத்யம் அன்யே ச தேவாஹ சததம் பிரபன்னா ஹரௌ சுபத்திம் மயி சந்தி சந்து. ஸ்ரீ குருப்யோ நம. ஹரி ஓம். நாராயணாய பரிபூர்ண குணாரணவாய விஸ்வோதய ஸ்திதிலயோன்நியதி பிரதாய ஞானப்பிரதாய விபுதாசுர சௌக்கிய துக்க சத்காரணாய விததாய நமோ நமஸ்தி. நாராயணம் சுரகுரும் ஜெகதேகநாதம் பக்தப்ரியம் சகலலோக நமஸ்கிருதஞ்ச த்ரைகுண்யவர்ஜிதமஜம் விபுமாத்யமீசம் வந்தே பவக்னமராசுர சித்தவந்தியம். நாராயணம் நமஸ்கிருத்ய நரஞ்சைவ நரோத்தமம் தேவீம் சரஸ்வதீம் வியாசம் ததோ ஜெயமுதீரயே. பரம பவித்ரவாத ஸ்ரீமத் மகாபாரதத்தில் யாவ ரீதியாகி பாண்டவரு கௌரவரு ಹುಟ್ಟಿದ್ದಾರೆ, ಈ ಮಧ್ಯ ಭಗವಂತನಾದ ಶ್ರೀಕೃಷ್ಣ ಪ್ರಾದುರ್ಭೂತನಾಗಿದ್ದಾನೆ, ಪಾಂಡುರಾಜ ಧರ್ಮರಾಜನಿಗೆ 16 ವರ್ಷಗಳಾಗಿದ್ದ ಕಾಲಕ್ಕೆ ಅರ್ಜುನನ ಜನ್ಮ ನಕ್ಷತ್ರದ ದಿವಸ, 14ನೆಯ ವರ್ಷದ ಜನ್ಮ ನಕ್ಷತ್ರದ ದಿವಸ ಶಾಪದ ಪ್ರಭಾವದಿಂದ ಮೃತನಾಗ್ತಾನೆ. ಅಲ್ಲಿಯಿಂದ ಅವರನ್ನೆಲ್ಲ ಹಸ್ತಿನಾಪುರಕ್ಕೆ ತಂದು ಋಷಿಮುನಿಗಳೆಲ್ಲ ಒಪ್ಪಿಸಿ ಹೊರಟೋಗ್ತಾ ಇದ್ದಾನೆ. ಮಾತ್ರಿ ಸಹಗಮನವನ್ನು ಮಾಡ್ತಾಳೆ, ಕುಂತಿದೇವಿಯ ರಕ್ಷಣೆಯಲ್ಲಿ ಉಳಿದವರೆಲ್ಲ ಬೆಳಿಬೇಕು ಅನ್ನೋದು ಮಾದ್ರಿಯ ಅಪೇಕ್ಷೆಯಾಯಿತು. ಕುಂತಿದೇವಿ ಮಾದ್ರಿಗೆ ಕೊಟ್ಟಂತ ಮಾತನ್ನ ತನ್ನ ಜೀವನ ಪೂರ್ತಿ ನಡೆಸ್ತಾಳೆ ಎಂಬುದು ವಿಶೇಷ. ಅವನನ್ನ ತನ್ನ ಸವತಿಯ ಮಕ್ಕಳು ಅಂತ ಹೇಳಿ ಒಂದೂ ಭಾವನೆ ಬರಬಾರದು. ಅಷ್ಟು ಶ್ರೇಷ್ಠವಾದ ರೀತಿಯಲ್ಲಿ ಕುಂತಿ ಜೋಪಾನ ಮಾಡ್ತಾ ಒಬ್ಬ ಆದರ್ಶ ಮಾತೆಯಾಗಿ ಆದರ್ಶ ಮಹಿಳೆಯಾಗಿ ಅಷ್ಟು ಮಾನ್ಯಳಾಗ್ತಾಳೆ. ಅವಳಿಗೆ ಗಾಂಧಾರಿಗೆ ಸಾಧ್ಯವಾದದ್ದು ಕುಂತಿಗೆ ಸಾಧ್ಯವಾಯಿತು ಎಂಬುದು ವಿಶೇಷ. ಗಾಂಧಾರಿ ಕುಂತಿ ಮಕ್ಕಳನ್ನ ಪಾಂಡವರನ್ನ ತನ್ನ ಮಕ್ಕಳಂತೆ ಯಾವಾಗಲೂ ನೋಡಕ್ಕೆ ಸಾಧ್ಯವಾಗಲಿಲ್ಲ, ತುಂಬಾ ಒಳ್ಳೆಯವಳೆ, ಆದರೆ ಪೂರ್ಣ ಸಾಧ್ಯವಾಗಲಿಲ್ಲ. ಆದರೆ ಅದು ಕುಂತಿಗೆ ಸಾಧ್ಯವಾಯಿತು, ಮಾದ್ರಿಯ ಮಕ್ಕಳನ್ನ ತನ್ನ ಮಕ್ಕಳಂತೆ ಕಂಡ್ಲು ಎಂದು ಕೌರವರು ಪಾಂಡವರಲ್ಲಿ ವಿರೋಧ ಬಂದ ಹಾಗೆ ಈ ಕೌಂತೆಯರು ಮಾದ್ರಿಯಲ್ಲಿ ವಿರೋಧ ಬರೋದೇ ಇಲ್ಲ. ಇದು ಕುಂತಿಯ ಒಂದು ವಿಶೇಷ. ಇದಕ್ಕೆ ಕಾರಣ ಗಾಂಧಾರಿ ಸೋಲಲಿಕ್ಕೆ ಕಾರಣ ಅವಳು ದುರ್ಯೋಧನಾದಿ ಕೌರವರ ತಾಯಿಯಾಗಿದ್ದರಿಂದ ಅವಳ ಬುದ್ಧಿ ಹಾಗಾಯಿತು. ಈಗ ಭೀಮಸೇನಾದಿಗಳ ತಾಯಿಯಾಗಿದ್ದಕ್ಕೆ ಶುದ್ಧವಾದಂಥ ಬುದ್ಧಿ ಇದೆ ಅಂತ ಅರ್ಥ ಮಾಡಿಕೊಂಡ್ರೆ ಸಂಸ್ಕಾರದ ಪ್ರಭಾವ ಇಡೀ ಜೀವನದಲ್ಲಿ ಎಷ್ಟು ಮುಖ್ಯವಾದ ಪಾತ್ರವನ್ನು ನಿರ್ವಹಣೆ ಮಾಡುತ್ತೆ ಅಂತ ಹೇಳೋದಕ್ಕೆ ಸಾಕ್ಷಿಯದು. ಕೌರವರು ಪಾಂಡವರನ್ನು ಒಪ್ಪಲಿಕ್ಕೆ ತಯಾರಾಗಲಿಲ್ಲ, ಅದಕ್ಕೆ ಅವರಿಗೆ ಧರ್ಮಶಾಸ್ತ್ರದ ನೆಪ ಬೇಕಿತ್ತಷ್ಟೇ. ಅವರು ಇವರೆಲ್ಲ ಪಾಂಡರಾಜ ಮೃತರಾದ ಮೇಲೆ ಹುಟ್ಟಿದವರೇ. ಅವರು ಪಾಂಡೋಹೋ ಮೃತಿಕೀಲ ಪುರ ತನಯಾಹ ಕೊತಸ್ಯ, ಪಾಂಡರಾಜ ಮೊದಲೇ ಮೃತನಾದ, ಆಮೇಲೆ ಇವರು ಹುಟ್ಟಿದ್ರು, ಇವರು ಅನಧಿಕೃತ ಸಂತಾನ ಎಂಬ ಆರೋಪವನ್ನು ಮಾಡಿದ. ಅದಕ್ಕೆ ಅವನು ಧರ್ಮಶಾಸ್ತ್ರಜ್ಞನಾಗಿದ್ದ ಕಾರಣ ಅಲ್ಲ, ಅವನಿಗೆ ಬೇಕಾಗಿದ್ದು ಸ್ವಾರ್ಥ ಅಷ್ಟೇ. ಈ ಮೂಲಕ ಪಾಂಡವರನ್ನ ದೂರ ಮಾಡಿಬಿಟ್ರೆ ತನಗೆ ರಾಜ್ಯ ಪೂರ್ಣ ಸಿಗುತ್ತೆ ಎಂಬ ಯೋಚನೆ ಮಾಡಿದ. ಅದು ಸಾಧ್ಯವಾಗಲೇ ಇಲ್ಲ, ಯಾಕೆಂದ್ರೆ ಎಲ್ಲ ಧರ್ಮಶಾಸ್ತ್ರಕ್ಕಿಂತ ಮಿಗಿಲಾದ ಧರ್ಮಶಾಸ್ತ್ರ ವೇದವ್ಯಾಸರ ಮಾತು. ಅವರು ಬಂದು ಹೇಳ್ತಾರೆ, ಇವರೆಲ್ಲ ಅತ್ಯಂತ ಧಾರ್ಮಿಕ ರೀತಿಯಲ್ಲಿ ಹುಟ್ಟಿದವರು, ಸ್ವತಃ ದೇವತೆಗಳ ಸಂತಾನ, ಪಾಂಡವರಾಜನ ಅಪ್ಪಣೆಯಿಂದನೇ ಹುಟ್ಟಿದವರಾದ್ರಿಂದ ಇವರೆಲ್ಲರೂ ಅತ್ಯಂತ ಗ್ರಾಹ್ಯರು ಅಂತ ಹೇಳಿದಾಗ ದುರ್ಯೋಧನನ ಆರೋಪ ಬಿದ್ದೋಯ್ತು. ಅಲ್ಲಿಂದ ಮುಂದೆ ಕೌರವರು ಪಾಂಡವರು ಹಸ್ತಿನಾಪುರದಲ್ಲೇ ಬೆಳೆಯಬೇಕಾಯಿತು, ಒಂದೇ ಊರಿನಲ್ಲಿ ಬೆಳೀತಾ ಇತ್ತ. ಇದೊಂದು ವಿಶೇಷ ಇತ್ತು, ಒಂದೇ ಸ್ಥಳದಲ್ಲಿ ಕೌರವರು ಪಾಂಡವರು ಇದ್ದಾರೆ, ಒಂದೇ ಮನೆಯ ಮಕ್ಕಳಾಗಿದ್ದಾರೆ, ಅದು ವಿಶೇಷ. ಒಂದೇ ಮನೆಯಲ್ಲಿ ಹುಟ್ಟಿದ್ದಾರೆ, ಸಂಬಂಧಿಗಳಾಗಿ ಒಂದೇ ಕಡೆಗೆ ಬೆಳೀತಾ ಇದ್ದಾರೆ. ಅವರಿಗೆಲ್ಲ ಒಬ್ಬನೇ ತಾತ ಭೀಷ್ಮರು, ಮುಂದೆ ಒಬ್ಬರೇ ಗುರುಗಳು ದ್ರೋಣರು, ಎಲ್ಲ ಒಂದೇ ವಾತಾವರಣ. ಆದರೆ ಪಾಂಡವರು ಪಾಂಡವರೇ, ಕೌರವರು ಕೌರವರೇ ಎಂದು ಪಾಂಡವರಲ್ಲಿ ದೋಷದ ಹೆಸರು ಬರೋದಿಲ್ಲ, ಕೌರವರಲ್ಲಿ ಗುಣದ ಹೆಸರು ಬರೋದಿಲ್ಲ. ಈ ಮಾತು ಅರ್ಥ ಮಾಡಿಕೊಂಡ್ರೆ ಒಂದೇ ದೇಹದಲ್ಲಿ ಪುಣ್ಯದ ಸಾಧನೆಯೂ ಆಗ್ತದೆ, ಪಾಪದ ಸಾಧನೆಯೂ ಆಗ್ತದೆ. ಸರಿಯಾಗಿ ನಡ್ಕೊಂಡ್ರೆ ಪುಣ್ಯ, ಇಲ್ಲದೆ ಹೋದ್ರೆ ಪಾಪ ಅಷ್ಟೇ. ಧರ್ಮಕ್ಷೇತ್ರ ಕುರುಕ್ಷೇತ್ರ ಎನ್ನುವ ಮಾತು ಅತ್ಯಂತ ಮಾರ್ಮಿಕವಾದ ಮಾತು. ಈ ಕ್ಷೇತ್ರ ಅನ್ನೋ ಶಬ್ದವನ್ನು ದೇಹಕ್ಕೆ ಉಪಯೋಗಿಸಿಬಿಟ್ಟಿದ್ದಾರೆ. ನವದ್ವಾರೆ ಪುರೇ ದೇಹಿ ನೈವ ಪುರವನ್ ನಕಾರಯನ್. ಭಗವದ್ಗೀತೆಯಲ್ಲೇನೆ ಪುರ ಅಂದ್ರೆ ದೇಹ, ದೇಹ ಅಂದ್ರೆ ಪುರ, ಒಂಬತ್ತು ಬಾಗಿಲಿನ ಒಂದು ಪುರ ಅಂತ ಕರೆದಿದ್ದಾರೆ ದೇಹದಲ್ಲಿ. ಆದ್ರಿಂದ ಒಂದೇ ದೇಹದಲ್ಲಿ ಪುಣ್ಯಕ್ಕೂ ಅವಕಾಶ, ಪಾಪಕ್ಕೂ ಅವಕಾಶ, ಧರ್ಮಕ್ಕೂ ಅವಕಾಶ, ಅಧರ್ಮಕ್ಕೂ ಅವಕಾಶ. ಅದಕ್ಕೆ ಅಂತ್ಯದಲ್ಲಿ ಗೆಲುವು ಮಾತ್ರ ಧರ್ಮಕ್ಕೆ ಹೊರತು ಅಧರ್ಮಕ್ಕೆ ಅಲ್ಲ ಅನ್ನೋದೇ ಮಹಾಭಾರತದ ಕಥೆಯ ಒಟ್ಟು ಸಾರಾಂಶ. ಅವರಿಬ್ಬರ ಒಂದು ಜೀವನದಲ್ಲಿ ಪ್ರತಿ ಹಂತದಲ್ಲೂ ಘರ್ಷಣೆನೆ ಆಗ್ತಾ ಇತ್ತು, ಹೊಂದಾಣಿಕೆ ಸಾಧ್ಯವೇ ಇರಲಿಲ್ಲ. ಪಾಂಡವ ಕೌರವರ ಒಂದು ವೈರ ಯಾವಾಗ ಹುಟ್ಟಿತು ಅಂತ ಪ್ರಶ್ನೆ ಮಾಡಕ್ ಹೊರಟ್ರೆ ಡೇಟ್ ಹುಡುಕತಾ ಕೂತ್ರೆ ತಪ್ಪದು. ಬೆಕ್ಕು ಇಲಿಗಳ ವೈರ ಯಾವಾಗ ಹುಟ್ಟಿತು ಅಂತ ಹುಡುಕ್ತಾ ಕೂತ್ರೆ ಎಷ್ಟು ಮೂರ್ಖತನ. ಹಾವು ಮುಂಗಸಿಗಳ ವೈರ ಯಾವಾಗ ಬಂತು ಅಂದ್ರೆ ಏನರ್ಥ? ಆ ಹುಟ್ಟಿರೋದೇ ಹಾಗೆ, ಒಂದಕ್ಕೊಂದು ಆಗದೇರಾಗೆ ಹುಟ್ಟಿರೋದಾದ್ರಿಂದ ಅವರಿಬ್ಬರ ಮಧ್ಯೆ ಸಂಧಾನ ಸಾಧ್ಯವೇ ಇಲ್ಲ, ಕೊನೆಗೂ ಸಾಧ್ಯವಾಗಲಿಲ್ಲ ಅಂತ ಅರ್ಥ ಮಾಡಿಕೊಂಡ್ರೆ ನಾವು ಧರ್ಮ ಅಧರ್ಮಗಳ ಮಧ್ಯೆ ಒಪ್ಪಂದ ಮಾಡ್ಕೊಳ್ಳೋಕೆ ಹೋಗಬಾರದು. ಅಧರ್ಮ ಬಿಟ್ಟುಬಿಡಬೇಕಷ್ಟೇ. ಧರ್ಮಕ್ಕೂ ಅಧರ್ಮಕ್ಕೂ ಕೂಡ ಹೊಂದಾಣಿಕೆ ಮಾಡಕ್ ಹೊರಟ್ರೆ ಅಧರ್ಮ ಉದ್ಧಾರ ಆಗೋದಿಲ್ಲ, ಧರ್ಮ ಕೆಟ್ಟ ಹೋಗುತ್ತಷ್ಟೇ. ಧರ್ಮವನ್ನು ಹಾಲು ಹುಳಿ ಎರಡು ಒಟ್ಟಿಗೆ ಹಾಕಿದರೆ ಅವಾಗ ಹಾಲು ಕೆಟ್ಟ ಹೋಗುತ್ತೆ. ಅದು ಅಷ್ಟೇ, ಹುಳಿಗೇನು ನಷ್ಟ ಇಲ್ಲ, ಯಾರಿಗೂ ಹುಳಿನೇ ಇದು. ಆದರೆ ಒಳ್ಳೇದಾಗಬೇಕಾಗಿದ್ದ ಹಾಲು ಕೆಟ್ಟ ಹೋಗಿಬಿಡುತ್ತೆ. ಆದ್ರಿಂದ ಧರ್ಮಿಷ್ಠ ಸರಿಯಾಗಿ ಬೆಳಿಬೇಕಾದ್ರೆ ಅಧರ್ಮದಿಂದ ದೂರ ಬೆಳಿಬೇಕು. ಹತ್ರ ಬೆಳೆದ್ರೆ ಭೀಮಸೇನಂತೆ ಬೆಳಿಬೇಕು. ಎಷ್ಟೆಲ್ಲ ಪ್ರಯತ್ನ ಪಟ್ಟರು ಅವರ ದ್ವೈವರದ ಗುರಿ ಒಂದೇ, ಈ ಪಾಂಡವರನ್ನು ನಾಶ ಮಾಡಬೇಕು, ಅದರಲ್ಲೂ ಕೂಡ ಭೀಮಸೇನ ನಾಶ ಮಾಡಬೇಕು. ಇದು ದುರ್ಯೋಧನ ಮುಖ್ಯವಾದ ದೃಷ್ಟಿಯಾಗಿ. ಅದಕ್ಕೆ ಅವನು ಏನೆಲ್ಲ ಪ್ರಯತ್ನ ಮಾಡ್ತಾ ಹೋಗ್ತಾನೆ. ಮೊದಲನೇದಾಗಿ ಆಟಪಾಠಗಳಲ್ಲೇ ಅವಮಾನ ಮಾಡಕ್ಕೆ ಪ್ರಯತ್ನ ಪಟ್ಟ, ಆದ್ರೆ ಪ್ರತಿಯಾಗಿ ಅವರಿಗೆ ಅವಮಾನ ಆಯ್ತು. ಅವರಿಗೆ ಏನು ಆಗಲೇ, ಭೀಮಸೇನ ರಕ್ಷಣೆ ಇದ್ದಿದ್ರಿಂದ ಪಾಂಡವರಿಗೆ ಎಲ್ಲೂ ಸೋಲು ಬರಲೇ ಇಲ್ಲ. ಅದಕ್ಕೆ ದುರ್ಯೋಧನ ಮುಂದೆ ಹೇಳುತ್ತಾನೆ, ಪರ್ಯಾಪ್ತಂತಿದ ಮೇತೇಶಾಂ ಬಲಂ ಭೀಮಾಭಿರಕ್ಷಿತ. ಭಗವದ್ಗೀತೆಯಲ್ಲೇ ಬರ ಮಾತು, ಭೀಮಸೇನರಿಂದ ರಕ್ಷಿತವಾದ ಪಾಂಡವರು ಅತ್ಯಂತ ಪರ್ಯಾಪ್ತ ಸಮರ್ಥರು ಅನ್ನೋ ಮಾತನ್ನು ಹೇಳಿದ್ದು ಅನುಭವದ ಮಾತು. ಜನ್ಮಪೂರ್ತಿ ನೋಡ್ತಾ ಬಂದಿದ್ದ, ಅವನು ಏನೇನು ಯೋಜನೆ ಮಾಡ್ತಾ ಇದ್ದ ಎಲ್ಲ ವ್ಯರ್ಥ ಆಗ್ತಿತ್ತು, ಅದಕ್ಕೆ ಭೀಮಸೇನೇ ಕಾರಣ ಆಗ್ತಾ ಇತ್ತು. ಇದು ನಿಜವಾದ ಅರ್ಥದಲ್ಲಿ ಪಾಂಡವರ ಯಶಸ್ಸಿನ ಮೂಲ ಭೀಮಸೇನ. ಅದಕ್ಕೆ ವೈಷ್ಣವರ ಯಶಸ್ಸಿನ ಮೂಲ ಅಂದ್ರೆ ಶ್ರೀಮದ್ ಆಚಾರ್ಯರು ಅಂತ, ಅವರ ಹಿರಿಮೆಯಿಂದನೇ ರಕ್ಷಣೆ. ಆದ ಹಿನ್ನೆಲೆಯಲ್ಲಿ ಪಾಂಡವರ ಕಥೆ ನಮ್ಮ ತತ್ವಶಾಸ್ತ್ರದಲ್ಲಿ ನಿಜವಾದ ಸಿದ್ಧಾಂತ ಯಾವುದು ಅಂತ ಹೇಳಿ ಆರಿಸಿಕೊಳ್ಳಿಕ್ಕೆ ಒಳ್ಳೆ ಮಾರ್ಗದರ್ಶನ ಕೊಡ್ತಕ್ಕಂಥ ಕಥೆ. ಆಗ ರಾಮಾಯಣ ಕೇಳಿದವರಿಗೆ ಹನುಮಂತನ ಮತ ಶ್ರೇಷ್ಠ ಗೊತ್ತಾಯ್ತು, ಮಹಾಭಾರತ ಕೇಳಿದವರಿಗೆ ಭೀಮಸೇನ ಮತ ಶ್ರೇಷ್ಠ. ಅಂದ್ರೆ ಗೊಂದಲ ಬರದೇ ಇಲ್ಲ. ಪ್ರಥಮೋ ಹನುಮಾನ್ ನಾಮ, ದ್ವಿತೀಯೋ ಭೀಮಯೇವ ಚ, ಪೂರ್ಣ ಪ್ರಜ್ಞ ಸ್ತುತೇಯಸ್ತು ಭಗವತ್ ಕಾರ್ಯ ಸಾಧಕ. ಇದು ಎಲ್ಲರಿಗೂ ಬೇಕಾದ ವಿಚಾರ, ಯಾವುದು ಕೋಮಿನ ವಿಚಾರ ಅಲ್ಲ. ಮಹಾಭಾರತ ರಾಮಾಯಣಗಳು ಕೋಮಿನ ಗ್ರಂಥಗಳಲ್ಲ, ಯಾರೋ ಬರೆದ ಗ್ರಂಥಗಳಲ್ಲ, ಸ್ವತಃ ಭಗವಂತ ಬರೆದ ಗ್ರಂಥಗಳು. ಆದ್ದರಿಂದ ವಾಲ್ಮೀಕಿಗಳು ರಾಮಾಯಣ ಬರೆದರೂ ಕೂಡ ಅದಕ್ಕೆ ಮೂಲ ಆಧಾರ ಹಯಗ್ರೀವ ರಾಮಾಯಣ. ಅಂದಮೇಲೆ ರಾಮಾಯಣ ಮೂಲತಃ ಬರೆದಿದ್ದು ಪರಮಾತ್ಮನೇ, ಮಹಾಭಾರತ ಬರೆದ ವೇದವ್ಯಾಸ ದೇವರು ನಾರಾಯಣನೇ. ಅಂದಮೇಲೆ ಭಗವಂತ ಒಂದು ಗುಂಪಿಗೋಸ್ಕರ ಬರೆದಿಲ್ಲ, ವಿಶ್ವದ ಸಜ್ಜ ಸಕಲ ಸಮಸ್ತ ಸಜ್ಜನರ ಹಿತಕ್ಕೋಸ್ಕರವಾಗಿ ರಚನೆ ಮಾಡಿಕೊಟ್ಟಿರ್ತಕ್ಕಂಥ ಗ್ರಂಥಗಳು. ಅದರ ಹರಿಮಯ ಮಹಿಮೆ ಹೇಗೆ ಬರುತ್ತೋ ಹಾಗೇನೆ ವಾಯುದೇವರ ಮಹಿಮೆ ಕೂಡ ಇವತ್ತವರೊಂದು ಪ್ರತಿಪಾದನೆ ಮಾಡ್ತಾನೆ ಬರ್ತಾ ಇತ್ತು. ಆಟಪಾಠಗಳಲ್ಲಿ ಕಾಣಿಸ್ತು. ಅವನಿಗೆ ದುರ್ಯೋಧನ ಯೋಚನೆ ಮಾಡಿದ, ಧರ್ಮರಾಜ ಹಿರಿಯ, ನ್ಯಾಯದವನಿಗೆ ಪಟ್ಟ ಹೋಗಲೇಬೇಕು. ಅವನನ್ನ ನಾಶ ಮಾಡಲಿಕ್ಕೆ ಅಂತ ಹೋದ್ರೆ ಭೀಮಸೇನ ಅಡ್ಡಿ ಮಾಡ್ತಾ ಇದ್ದಾನೆ, ಭೀಮಸೇನಿಂದ ತುಂಬಾ ಸೋಲು ಬರ್ತಾ ಇದೆ, ಅದಕ್ಕೆ ಭೀಮನನ್ನು ಕೊಲ್ಲಬೇಕು. ಭೀಮನನ್ನು ಕೊಲ್ಲೋದು ಸುಲಭದ ಕೆಲಸ ಅಲ್ಲ, ಅದಕ್ಕೆ ಆತನನ್ನು ಮೋಸದಿಂದ ಕೊಲ್ಲಬೇಕು. ಅರ್ಜುನನನ್ನ ಯುದ್ಧದಲ್ಲಿ ಕೊಲ್ಲಬೇಕು, ಧರ್ಮರಾಜನ ಕೊಲ್ಲಬಾರದು, ನೆತ್ರಸಾಧರನ್ನು ಕೊಲ್ಲಬಾರದು. ಹೇಗಿದ್ರೆ ವೀಕ್ ಅವರು, ಸೆರೆಮನೆಯಲ್ಲಿ ಹಾಕಿ ಹೇಳದೆ ಕೆಳ ಮಾಡ್ಕೊಂಡ್ಬಿಡುದು. ವೀಕ್ ನಾಯಕನಾಗಿ ಬಿಟ್ರೆ ಸುಮ್ಮನೆ ತಲೆ ಹಾಕ್ತಿರ್ಬೇಕಷ್ಟೇ. ಇದು ದುರ್ಯೋಧನ ಮಾಡಿದ ಸಂಚು. ಬೇರೆ ಕಡೆ ಎಷ್ಟೋ ಕಡೆ ನಡೆದೋಗಿದೆ ಅಂತ ವಿಚಾರಗಳೆಲ್ಲ. ತೀರಾ ನಾಮಕಾವಸ್ಥೆ ರಾಜನ ಕೊಡಿಸೋದೇ ಜಾಸ್ತಿ, ಎಷ್ಟೋ ಸಣ್ಣ ಹೆಸರಿಗೆ ಅವನಿರಬೇಕು, ದಬ್ಬಾಳಿಕೆ ಇವ್ರು ಮಾಡ್ತಿರ್ಬೇಕು. ದುರ್ಯೋಧನ ಯೋಚನೆ ಮಾಡಿದ, ಆದ್ರೆ ಭೀಮಸೇನಿಂದಾಗಿ ಇವರಿಗೆ ಸಾಧ್ಯವಾಗಲಿಲ್ಲ. ಅದು ಕಾಣಕೂಟವನ್ನ ತಂದು ಅದನ್ನ ಪ್ರಾಶನ ಮಾಡಿಸಿ ಕೊಲ್ಲಬೇಕು ಅನ್ನೋ ಯೋಚನೆಯನ್ನು ಮಾಡಿದ ಶಕುನಿಯ ಸಹಕಾರ. ಶಕುನಿ ಕಣಿಕಾಂಬವನ ಶಿಷ್ಯ, ಕಣಿಕಾಂಬವನ ಶಿಷ್ಯ ಶಕುನಿ. ಕಣಿಕ ಶುಕ್ರಾಚಾರ್ಯರ ಶಿಷ್ಯ, ಅಂದ್ರೆ ಡೈರೆಕ್ಟ್ ಕಾಂಟ್ಯಾಕ್ಟ್ ಶುಕ್ರಾಚಾರ್ಯರು. ಅವಳು ಕಾಲಕೂಟ ವಿಷ ಪ್ರಿಸರ್ವ್ ಮಾಡಿದ್ರು, ಹೋಗಿ ತಗೊಂಡು ಬಂದಂತ ಹೋಗ್ಬಿಟ್ಟ. ತಂದು ಕಾಲಕೂಟ ವಿಷ ಸಾಮಾನದಲ್ಲ, ಕ್ಷೀರೋಧ ದೇಹೇ ಮಥನಜಂ ಅಂತ ಕರೆದಿದ್ದ. ಸಮುದ್ರ ಮಥನ ಕಾಲಕ್ಕೆ ಹುಟ್ಟಿದ ವಿಷ ಕಾಲಕೂಟ ವಿಷ. ಅದಕ್ಕೆ ಪ್ರತಿ ವಿಷ ಅಂತಾನೆ ಇಲ್ಲ, ಅದನ್ನು ಕುಡಿದವರು ಸಾಯಲೇಬೇಕು. ಜಗತ್ತಿನಲ್ಲಿ ಅತ್ಯಂತ ಭಯಾನಕವಾದ ವಿಷ. ಆಗ ರುದ್ರದೇವರು ಅದನ್ನು ಪಾನ ಮಾಡಿದ್ದಕ್ಕೆ ವಿಷಕಂಠರಾದರು. ಮೂರ್ಛೆ ಬಂತು ಅವರಿಗೆ, ಶಿರೋವೇದನೆ ಬಂತು. ಕೊನೆಗೆ ಅಚ್ಯುತ ಅನಂತ ಗೋವಿಂದ ಅಂತ ಭಗವಂತನ ಸ್ಮರಣೆ ಮಾಡಿ ನಾನದರಿಂದ ಪಾರಾದೆ ಎನ್ನುವ ಮಾತನ್ನ ಪದ್ಮಪುರಾಣದಲ್ಲಿ ರುದ್ರದೇವರು ಪಾರ್ವತೀದೇವಿ ಹೇಳಬೇಕರೆ ಮಾತನ್ನು ಹೇಳುತ್ತಾರೆ. ಅಚ್ಯುತ ಅನಂತ ಗೋವಿಂದ ನಾಮೋಚ್ಚಾರಣ ಭೇಷಜಾತ್ ಉಚ್ಚಂತೆ ಸಕಲಾರೋಗ ಸತ್ಯಂ ಸತ್ಯಂ ವದಾಮ್ಯಹಂ. ಇವೆಲ್ಲ ಮಧ್ವ ಪುರಾಣದಲ್ಲಿ ಬಂದಂತ ಮಾತದು. ಅಚ್ಯುತ, ಅನಂತ, ಗೋವಿಂದ ಅಂತ ಸ್ಮರಣೆ ಮಾಡಿ 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 ಉದ್ಧಾರವಾದರಂತೆ. ಇದು ಕಾಲಕೂಟದ ಅತ್ಯಂತ ಭಯಾನಕವಾದ ದುಷ್ಪರಿಣಾಮ. ಅಂಥ ಕಾಲಕೂಟ ತಂದು ಭೀಮಸೇನೇ ಕರ್ತವ್ಯ. ಅದೆಲ್ಲ ಅಖಿಲ ಭಕ್ಷ್ಯ ಭೋಜ್ಯ ಎಲ್ಲದರಲ್ಲೂ ಸೇರಿಸ್ತಾರೆ. ಅದು ಮ್ಯಾಕ್ಸಿಮಮ್ ದೋಸೆ ಸಿಕ್ಕಿರಬೇಕು, ಸಣ್ಣ ದೋಸೆ ಬಾ ಹೆಚ್ಚು ಕೊಡಬೇಕು. ಹೇಳ್ತಾರೆ ಅಡಲ್ಟ್ಸ್ಗೆ ಎಷ್ಟು, ಚಿಲ್ಡ್ರನ್ಗೆ ಎಷ್ಟು ಅಂತ ಎಲ್ಲ ಉಂಟು. ಭೀಮಸೇನೇಗೆ ಅಷ್ಟಲ್ಲ, ಮ್ಯಾಕ್ಸಿಮಮ್ ಎಷ್ಟು ಕೊಟ್ಟು ಹಾಕಿದ್ರು. ಆದರೆ ಭೀಮಸೇನೇಗೆ ವಿಷದ ಪರಿಣಾಮ ಏನೇನೂ ಆಗಲಿಲ್ಲ ಅನ್ನೋದು ವಿಶೇಷ. ಭುಕ್ತಚ್ಚಾತಿ ಭುಕ್ತ ಜರಯತೆ ಅವಿಕಾರಂ ರುಕೋತರ. ಅದನ್ನು ಜೀರ್ಣ ಹೆಚ್ಚು ಊಟ ಆದರೆ ಜೀರ್ಣ ಮಾಡಿಕೊಳ್ಳೋ ಮನುಷ್ಯರಿಗೆ ಆಗೋದಿಲ್ಲ, ವಿಷ ಅದು. ಅನೇಕರು ಭೀಮನನ್ನು ಹಾಸ್ಯ ಮಾಡೋರಿಗೆ ಅದೊಂದು ಒಳ್ಳೆಯ ಭಾಗ ಆಯ್ತು. ಯೋಚನೆ ಮಾಡಲಿಕ್ಕೆ ಹಾಸ್ಯ ಮಾಡ್ತಿರಲ್ಲ, ಭೀಮಸೇನ ಭಾರಿ ತಿಂತ ಇದ್ದ ಅಂತ ಹೇಳಿ ಏನ್ ತಿಂತಿದ್ದ ಯೋಚನೆ ಮಾಡಿ ನೋಡೋಣಂತೆ. ತುಂಬಾ ಜಾಸ್ತಿ ತಿಂದ್ಬಿಟ್ರೆ ಭೀಮ ತಿಂದಾನೆ ಅಂತ ಹೇಳ್ತಾರೆ. ಇವನೇನು ಒಡೆಗಿಡೆ ತಿಂತಾನೆ ಹೊರತು ವಿಷಯನ ತಿನ್ನೋದಿಲ್ಲ. ಇವತ್ತು ವಿಷವನ್ನ ತಿಂದಿದ್ದು ಭೀಮಸೇನ ವಿಶೇಷ. ವಿಷದ ಲಡ್ಡಿಗೆ ಮೆದ್ದಿತು ಕೂಸು ಅಂತ ಹೇಳ್ತಾರಲ್ಲ, ವಿಷವನ್ನು ತಿಂದಿದ್ದು ಭೀಮಸೇನ. ಅಂತ ಒಂದು ತಿನ್ನತಕ್ಕಂಥ ಶಕ್ತಿ ತೋರಿಸಿದ್ದಿಬ್ರೆ, ಅಲ್ಲಿ ಕೃಷ್ಣ ಇಲ್ಲಿ ಭೀಮಸೇನ, ಅವರಿಬ್ಬರ ಹೊರತು ಇನ್ಯಾರಿಗೂ ಒಂದು ಜೀರ್ಣ ಮಾಡಿಕೊಳ್ಳತಕ್ಕ ಶಕ್ತಿ ಇಲ್ಲ. ಅವ ಪ್ರಳಯ ಕಾಲದಲ್ಲೂ ಸಮುದ್ರ ವತನ ಕಾಲಕ್ಕೆ ಬಂದ ಕಾಲಕೂಟವನ್ನು ಕೂಡ ಅತ್ಯಂತ ಹೆಚ್ಚು ಭಾಗವನ್ನು ಕುಡಿದು ಸುಲಭ ಜೀರ್ಣ ಮಾಡಿಕೊಂಡಿದ್ದಾರೋ ವಾಯುದೇವರೇ. ವೇದದಲ್ಲಿ ಬಂದಿದ್ದಂತ ಆಚಾರ ಉಲ್ಲೇಖ ಮಾಡ್ತಾ ಇದ್ದ, ವಾಯುರಸ್ಮ ಉಪಾಮಂಥ ತಿನಷ್ಟಿ ಸ್ಮ ಕುನನ್ನಮ ಏಷಿ ವಿಷಸ್ಯ ಪಾತ್ರೇಣ ಯದ್ರುದ್ರೇಣ ಅಪಿಭತ್ಸ. ಋಗ್ವೇದದ ಮಂತ್ರ ಅದ ಸ್ಪಷ್ಟವಾಗಿ ಬಂದಿದೆ. ವಾಯುದೇವರೇ ಕಾಲಕೂಟವನ್ನು ಪಾನ ಮಾಡಿದ್ದು, ಅವರಿಗೇನೂ ಆಗಲಿಲ್ಲ. ಇವರಿಗೆ ಪರಿಣಾಮ ಬೀರುತ್ತಲ್ಲ, ಅವ್ರಿಗೇನೂ ಆಗಲಿಲ್ಲ, ಅದು ವಿಶೇಷ. ಅದನ್ನು ನಂಬದೇ ಇದ್ದವರಿಗೆ ಇದು ದೃಷ್ಟಾಂತ. ಅದೇ ಕಾಲಕೂಟ ಮತ್ತೆ ಕೊಡ್ತಿದ್ದಾರಲ್ಲ, ಭೀಮನಿಗೆ ಏನಾರು ಆಯ್ತಾ ಈಗ? ಏನೂ ಆಗಲಿಲ್ಲ ಅಂದಮೇಲೆ ಭೀಮಸೇನಿಗೆ ಕಾಲಕೂಟ ಏನೂ ಮಾಡೋದೇ ಇಲ್ಲ. ಸೂಕ್ಷ್ಮ ವಿಚಾರ ಹೇಳುತ್ತಾರೆ. ಕಾಲಕೂಟ ಅಂದ್ರೆ ಏನು? ಅಭಿಮಾನಿ ದೈತ್ಯ ಯಾರು ಅದಕ್ಕೆ? ಅದಕ್ಕೆ ಆಚಾರ ನಿರ್ಣಯ ಹೇಳ್ತಾ ಇದ್ದಾರೆ, ಅದು ಕಲೆಯ ಸ್ವರೂಪಂ ತದತೀವ ದುಸ್ಸಹಂ. ಅದು ಕಲಿಯ ಅಭಿಮಾನಿ ದೈತ್ಯ ಅದಕ್ಕೆ ಕಾಲಕೂಟ. ಅಮೃತಕ್ಕೆ ವಾಯುದೇವರೇ ಅಭಿಮಾನಿಗಳು. ವಾಯು ಅನಿರಂ ಅಮೃತಂ ಮತ್ತು ಈಶಾವಾಸ್ಯ ಉಪನಿಷತ್. ವಾಯು ಅನಿರಂ ಅಮೃತಂ, ಅಮೃತಕ್ಕೆ ಅಭಿಮಾನಿ ದೇವತೆಗಳು ಸಾಕ್ಷಾತ್ ವಾಯುದೇವರಾದರೆ ಕಾಲಕೂಟ ಎಕ್ಸಾಕ್ಟ್ಲಿ ಅಪೋಸಿಟ್ ಅದಕ್ಕೆ. ಅದಕ್ಕೆ ಅಭಿಮಾನಿ ದೈತ್ಯ ಯಾರು ಅಂತ ಕೇಳಿದ್ರೆ, ಕರೆಸ್ಪಾಂಡಿಗೆ ಅಭಿಮಾನಿ ದೈತ್ಯ ಯಾರು ಅಂದ್ರೆ ಅವನು ಕಲಿಯು. ಆದ್ರಿಂದಾನೆ ಕಲಿಗೆ ವಾಯು ರುಜುಗಳ ಹೊರತು ಇನ್ನೆಲ್ಲರ ಮೇಲೂ ಪ್ರಭಾವ ನಡೆಸಕ್ಕೆ ಬರ್ತದೆ. ಅವನು ಬ್ರಹ್ಮದೇವರ ವರ ಇದೆ ಅವನಿಗೆ. ಆದ್ದರಿಂದ ಗರುಡಶೇಷ ರುದ್ರದೇವರ ಮೇಲೂ ಕೂಡ ಕಲಿ ಪರಿಣಾಮ ಬೀರ್ತಾನೆ. ಕಾಲಕೂಟದ ಎಫೆಕ್ಟ್ ಹಾಗೆ ಆಗ್ತದೆ, ಆದ ರುಜುಗಳ ಮೇಲೆ ಆಗುತ್ತೆ. ಆದ್ರಿಂದ ಭೀಮಸೇನ ಅದನ್ನು ಲೀಲಾಜಾಲವಾಗಿ ತಿಂದು ಜೀರ್ಣ ಮಾಡಿಕೊಡುತ್ತಾನೆ ಎಂಬುದು ಸಿದ್ಧಾಂತ. ಈ ಹಿನ್ನೆಲೆಯಲ್ಲಿ ಕಾಲಕೂಟವನ್ನ ಉಪಾಸನ ಮಾಡಿಸಿದ್ದು ಆಯ್ತು, ತಿಂದಿದ್ದು ಆಯ್ತು, ಏನು ಭೀಮಸೇನಿಗಾಗಲೇ ಇಲ್ಲ. ಲೀಲಾಜಾಲವಾಗಿ ಎಂದು ಗಂಗೆಯ ತೀರದಿಂದ ಮೇಲಕ್ಕೆ ಬಂದಾಗ ಅವರಿಗೆಲ್ಲ ಗಾಬರಿ ತುಂಬಾ ಜಾಸ್ತಿ ಆಗಿದೆ. ಇಲ್ಲಿ ಒಂದು ಕಲ್ಪನೆಗಳು ಉಂಟು. ಕೆಲವು ಭಾರತದ ಇತ್ತೀಚಿನ ಪ್ರತಿಗಳಲ್ಲಿ ಭೀಮಸೇನ ಅಲ್ಲಿಯಿಂದ ನಾಗಲೋಕ ಹೊರಟೋಗಿಬಿಟ್ಟ ಅಂತ ಹೇಳಿದ್ದೆ. ನಾಗಲೋಕ ಹೊರಟೋಗಿಬಿಟ್ಟ, ಹಾವುಗಳು ಹೇಳ್ಕೊಂಡು ಹೋಗಿಬಿಟ್ಟು ಅಲ್ಲಿ ವಾಸುಕಿ ನೋಡಿದ, ಭೀಮನ ಪರಾಕ್ರಮ ಅರ್ಥ ಮಾಡಿಕೊಂಡ, ಭಾರಿ ಖುಷಿಯಾಗೋಯ್ತು ವಾಸುಕಿಗೆ. ಸ್ವತಃ ನಾಗರಾಜ, ನಾಗರಾಜನಾದ ವಾಸುಕಿ ಆತನಿಗೆ 8 ಕೊಡಗಳಷ್ಟು ಅಮೃತವನ್ನು ಕೊಟ್ಟಂತೆ ಭೀಮಸೇನಿಗೆ. ಭೀಮಸೇನ ಅದಿಷ್ಟು ಕುಡಿದು ಬಿಟ್ಟಂತೆ. ಅವತ್ತಿನಿಂದ ಭೀಮಸೇನಿಗೆ ಒಂದೊಂದು ಕೊಡ ಕುಡಿದಿದ್ದಕ್ಕೆ ಬೇಕಾದಷ್ಟು ಆನೆಯ ಬಲ ಬಂದು, ಬರೀ 10,000 ಆನೆಯ ಬಲ ಭೀಮನಿಗೆ ಬಂತು ಅಂತ ಕತೆ. ಅಂದ್ರೆ ಭೀಮಸೇನಿಗೆ ಆ ರೀತಿ ಅಮೃತ ಕುಡಿದಿದ್ದಕ್ಕೆ 10,000 ಆನೆಯ ಬಲ ಬಂತು ಒಂದು ಕಥೆಯನ್ನ ಕೆಲವು ಭಾರತಗಳು ಹೇಳಿದೆ. ಕುಮಾರವ್ಯಾಸ ಮೊದಲ ಅದನ್ನೇ ಬರೆದು ಬಿಟ್ಟಿದ್ದಾರೆ ಹಾಗೆ. ಆ ರೀತಿ ಉಪಯೋಗಿಸಿದ್ರುಂಟ ಅದು ಕೇಳುತ್ತಾರೆ. ಇದ್ರ ಕಥೆಯ ಒಟ್ಟು ಸಾರಾಂಶ ಏನು ಅಂತ ಕೇಳಿದ್ರೆ, ಈ ಕಥೆ ಕಲ್ಪನೆ ಮಾಡಿದವರದು, ಭೀಮರದು ಸ್ವಂತ ಬಲ ಅಲ್ಲ, ಅಮೃತ ಕುಡಿದಿದ್ದಕ್ಕೆ ಬಂತು ಅಂತ ಹೇಳಬೇಕಾಗಿದೆ. ಇದು ವಿಶೇಷ. ಆದರೆ ನಿಜವಾಗಲೂ ಕೂಡ ಮಹಾಭಾರತ ಪ್ರತಿಗಳಲ್ಲಿ ಮೂಲ ಭಾಗ ಇಲ್ಲ, ಅದು ಕಲ್ಪನೆ. ಪುನಃ ಭಂಡಾರಕರ ಸಂಶೋಧನೆ ಸಂಸ್ಥೆ 4-5 ದಶಕಗಳ ಕಾಲ ಮಹಾಭಾರತವನ್ನ 1,000 ಪ್ರತಿಗಳ ಆಧಾರದ ಮೇಲೆ ಸಂಶೋಧನೆ ಮಾಡಿ ಪ್ರಕಾಶನ ಮಾಡಿಸಿದ್ರು. ಕ್ರಿಟಿಕಲ್ ಎಡಿಷನ್ ಆಫ್ ಮಹಾಭಾರತ ಅಂತ ಬಂದು ಅದರಲ್ಲಿ ಭಾಗ ನಾವು ಕಲ್ಪಿತ ಕಥೆ ಅಂತ ಅವರು ತೆಗೆದುಹಾಕಿಬಿಟ್ಟಿದ್ರು. ಕಲ್ಪಿತ ಭೀಮಸೇನ ಅಮೃತ ಕುಡಿದ ಕಥೆ ಅಲ್ಲ, ಸುಳ್ಳು. ಆತರೆ ಅಮೃತ ಇನ್ಯಾವ ಅಮೃತ ಕುಡಿಬೇಕಾಗಿದೆ ಈ ಮಧ್ಯೆ? ಸ್ವಯಂ ಅಮೃತ ಭೀಮಸೇನ, ಇನ್ನೊಂದರಿಂದ ಬರಬೇಕಾದ ಕಾರಣ ಇಲ್ಲ ಅಂತ ಹೇಳಿ ನಮಗೆ ಸ್ಪಷ್ಟವಾಗ್ತಾ ಇದೆ. ಒಂದು ಕಲ್ಪನೆ ಮಾಡೋರು ಕೂಡ ಎಷ್ಟು ತಪ್ಪು ಮಾಡಿದ್ದಾರೆ ಅಂದ್ರೆ, ಭೀಮಸೇನೆ ವಿಷ ಕುಡ್ದಾಯ್ತು, ಹಾವುಗಳು ಕಚ್ಚಿಯಾಯ್ತು, ಏನೂ ಆಗಲಿಲ್ಲ, ಆಗಲೇ ಅಮೃತ ಕುಡ್ದ ಅಂತ ಕಥೆ ಹೇಳ್ತಾರೆ ಅಷ್ಟೇ. ಕತೆ ಕಟ್ಟರು ಹ್ಯಾಕ್ ಕಟ್ಟಬೇಕಾಗಿತ್ತು ಇದನ್ನ? ಮೊದಲೇ ಅಮೃತ ಕುಡಿದು ಬಿಟ್ಟಿದ್ದ, ಅದಕ್ಕೆ ಕಾಲಕೂಟ ಏನೂ ಮಾಡಲಿಲ್ಲ, ವಿಷ ಏನು ಮಾಡಿ ಹಾವುಗಳು ಏನು ಮಾಡಲಿ ಅಂತ ಹೇಳಬೇಕಾಗಿತ್ತು. ಪರೀಕ್ಷೆಯಾಗಲು ಓದ್ತಿದ್ದಾರೆ ಅಂತ ಹೇಳಿದ್ರೆ ಏನು ದೊಡ್ಡ ವಿಚಾರ ಅಲ್ಲ ಅದು. ಒಂದು ಪರೀಕ್ಷೆ ಹಾಲಲ್ಲಿ ಬರೆದಾಗ ಫಲಿತ ಆಗುತ್ತೆ ಅಷ್ಟೇ ಹೊರತು ಆಮೇಲೆ ಏನು ತಪ್ಪಲ್ಲ. ಅಂದ್ರೆ ಭೀಮಸೇನರಿಗೆ ಸಹಜವಾದ ಬಲ ಅಂಬದ ಒಪ್ಪಲೇಬೇಕಾಯ್ತು. ಅಲ್ಲಿ ಕೆಲವು ದಿವಸ ಇದ್ದು ಆಮೇಲೆ ಎದ್ದು ಬಂದ ಅಂತ ಇವ್ರ ಕಥೆ ಹೇಳುತ್ತಾರೆ. ನಿಜವಾಗ್ಲೂ ಭೀಮಸೇನ ಆಗ್ಲೇನೆ ಎದ್ದು ಬಂದಿದ್ದು. ಅಲ್ಲಿ ಪ್ರಮಾಣ ಕೋಟಿ ಅಂತಕ್ಕಂಥ ಭಯಾನಕವಾದ ಮಡುವುದು ಪ್ರಮಾಣ ಕೋಟಿ. ಎಷ್ಟಾಳ ಅಂದ್ರೆ ಕೋಟಿ ಶಬ್ದಕ್ಕೆ ಬಹುತ್ವವಾದಿ ಅಂತ ಹೆಸರು. ಅಟಾಳವಾದಂತಹ ಮಡುವಿನೊಳಗೆ ಏನೂ ಆಗಲಿಲ್ಲ ಭೀಮಸೇನಿಗೆ ಅಂದ್ರೆ ಎಷ್ಟು ಭೀಮಸೇನ ಪರಾಕ್ರಮ ಒಂದು ಮುಖವಾದದ್ದಲ್ಲ. ಭೀಮಸೇನ ಸಮೋ ನಾಸ್ತಿ, ಸೇನೆಯೋರ್ ಉಭಯೋರಪಿ. ತುಂಬಾ ಜನಕ್ಕೆ ಅದು ಪರಿಚಯವೇ ಆಗಿಲ್ಲ. ಭೀಮಸೇನ ಬರೀ ಬಲಾಢ್ಯ, ಅದು ಒಂಥರ ಹುಚ್ಚು ಬಲಾಢ್ಯ ಅಂತ ತಿಳ್ಕೊಂಡ್ಬಿಟ್ಟಿರ್ತಾನೆ. ತಪ್ಪು. ತತ್ವಜ್ಞಾನೇ ವಿಷ್ಣು ಭಕ್ತೌ ಸ್ಥೈರ್ಯೇ ಧೈರ್ಯೇ ಪರಾಕ್ರಮೇ ವೇಗೇ ಚ ರಾಘವೇ ಚೈವ ಪ್ರಲಾಪಸ್ಯ ಚ ವರ್ಜನೆ ಭೀಮಸೇನ ಸಮೋ ನಾಸ್ತಿ ಸೇನೆಯೋರ್ಭಯೋರಪಿ ಪಾಂಡಿತ್ಯೇ ಚ ತತ್ವೇ ಚ ಚೂರತ್ವೇಪಿ ಬಲೇಪಿ. ಎಷ್ಟು ಗುಣಗಳಲ್ಲಿ ಭೀಮಸೇನ ಹಿರಿಮೆ ನೋಡಬೇಕು. ಅದೇ ರೀತಿ ಹನುಮಂತನ ಗುಣಗಳಿದ್ದೀವಿ. ಯೇ ಗುಣಾನಾಮ ಜಗತ್ ಪ್ರಸಿದ್ಧಾ ಯಂ ತೇಷು ತೇಷು ಸ್ಮರಿ ದರ್ಶಯಂತಿ ಸಾಕ್ಷಾನ್ ಮಹಾಭಾಗವತ ಪ್ರಬರಹಂ ಶ್ರೀಮಂತಮೇನಂ ಹನುಮಂತ ಮಾಹು. ಅದು ಎಲ್ಲ ಅವತಾರಗಳಲ್ಲೂ ಕೂಡ ಅಷ್ಟೇ ಪೂರ್ಣತೆ ಇದ್ದಿದ್ದು ವಾಯುದೇವರ ವೈಶಿಷ್ಟ್ಯ. ದುರ್ಯೋಧನ ನೋಡಿದ ಭಾರಿ ದುಃಖ ಆಯ್ತು ಅವನಿಗೆ. ಆನಂದ ತೀರ್ಥರ ತಂಟೆಗೆ ಹೋದ್ರೆ ದುಃಖ ಆಗಿದ್ದು ಏನಾಗುತ್ತಾಗ? ಆನಂದವನ್ನು ಎದುರಿಸಿದರೆ ದುಃಖ ರಿಸಲ್ಟ್ ಆಗಲೇಬೇಕು. ತುಂಬಾ ದುಃಖ ಆಯ್ತು. ಮತ್ತೆ ಒಂದು ಸಂಚನ್ನ ಹುಟ್ಟ. ಶತ್ರು ಕೇಳಿದ ಏನಯ್ಯ ನಿನ್ ಕಾಲ ಕೂಡ ಹಾಳಾಗೋಯ್ತಲ್ಲ ಇದರಿಂದ. ಯೋಚನೆ ಮಾಡಿಬಿಟ್ಟು ಅವನು ಕೇಳಿದಾಗ ಅವನು ಹೇಳ್ತಾನೆ, ಇಲ್ಲ ಇಲ್ಲ ಇನ್ನೊಂದು ವ್ಯವಸ್ಥೆ ಮಾಡೋಣ ಅಂತ ಹೇಳಿ ಬೇರೊಂದು ವ್ಯವಸ್ಥೆ ಮಾಡೋಣ. ಏನು ವ್ಯವಸ್ಥೆ ಅಂದ್ರೆ, ಭಯಾನಕವಾದ ಸರ್ಪಗಳು, ಎಂಟು ಮಹಾಸರ್ಪಗಳು ಅಂತ. ಅಷ್ಟ ಮಹಾ ದಿಗ್ಗಜಗಳು ಹೇಗಿವೆಯಲ್ಲ, ಎಂಟು ಮಹಾಸರ್ಪಗಳು ಅಂತ ಉಂಟು. ಅವು ಕೂಡ ಹುಟ್ಟಿದ್ದು ಕ್ಷೀರ ಸಮುದ್ರ ಮತನ ಕಾಲಕ್ಕೇನೆ. ದಿಗ್ಗಜಗಳು ಬಂದಿದ್ದು ಆಗ್ಲೇನೆ, ಈ ಸರ್ಪಗಳು ಬಂದಿದ್ದು ಆಗ್ಲೇನೆ, ಮಹಾಸರ್ಪಗಳು. ಅಂತ ಸರ್ಪಗಳನ್ನ ತಂದು ಅವುಗಳಿಂದ ಭೀಮನ ಕಚ್ಚಿ ಬಿಡೋಣ ಅಂತ ಹೇಳಿದ. ಆ ಎಂಥ ಭಯಾನಕ ಸರ್ಪಗಳು ಅಂದ್ರೆ, ಒಂದು ಸತ್ಯ ಉಸಿರು ಬಿಟ್ಟರೆ ಸಾಕು, ಅವು ಕಚ್ಚಬೇಕಾಗಿಲ್ಲ. ಉಸಿರಿಗೆ ಲಕ್ಷಾಂತರ ಜನ ಸತ್ತು ಹೋಗ್ತಾರಂತೆ. ಅಂತ ಭಯಾನಕವಾದ ವಿಷ ಕೊನೆಗೆ ಪ್ರಳಯ ಕಾಲದಲ್ಲೇ ಉಸಿರು ಬಿಡುತ್ತಂತೆ. ಆ ಉಸಿರು ಬಿಟ್ಟಾಗ ಲೋಕಗಳೆಲ್ಲ ಉರಿದು ಹೋಗುತ್ತೆ. ಅಂತ ಭಯಾನಕವಾದ ವಿಷ. ಅವೇನು ಕುಡಿಬೇಕು ಕಾರ್ಬೈಡನ್ ಯಾರು ತಿನ್ನಲಿಲ್ಲ. ಅದು ಬಂದಿದ್ದಕ್ಕೆ ಎಷ್ಟು ಜನ ಸತ್ತು ಹೋಗ್ಬಿಟ್ಟು ಬರೋಣದ ಕೇಳಿದಿರಲ್ಲ, ಎಷ್ಟು ಜನ ಕುಡಿದು ಊಟ ಹಾಕೊಂಡು ತಿಂದೇನು ಸಾಯಲಿಲ್ಲ ಅವರು. ಅದು ಬಂದ ವಾಸನೆಗೆ ಜನ ಹೋದ್ರು. ಇನ್ನು ಬದುಕಿದವರು ಸತ್ತಾಗಿದ್ದ. ತುಂಬಾ ಜನ ಸತ್ರು ಬದುಕಿದವರು ಸತ್ತ ಬದುಕ್ತಿದ್ದಾರಪ್ಪ. ಅಷ್ಟು ಭಯಾನಕವಾದ ವರ್ಷಗಟ್ಟಲೆ ಕಳೆದ್ರು ಕೂಡ ನಾರ್ಮಲ್ ಆಗ್ತಾ ಇಲ್ಲ. ಅಂದಮೇಲೆ ಆ ಸರ್ಪಗಳ ವಿಷ ಹೇಗಿದೆ ಅಂತ ಕೇಳಿದ್ರೆ, ಒಂದು ಸರ್ತಿ ಉಸಿರು ಬಿಟ್ಟರು ಸಾಕು, ಇನ್ನು ಕಚ್ಚಿಬಿಟ್ರೆ ಒಂದೊಂದು ಸರ್ಪ ಸಾಕು, ಎಂಟನ್ನು ತಂದು ಬಿಡ್ತೇನೆ ಅಂತ ಹೇಳ್ತಾನೆ. ಎಂಥ ಶಕುನಿ ಇದ್ದಾನೆ ಲೆಕ್ಕ ಹಾಕುವ, ಎಂಟನ್ನು ತಂದು ಬಿಡ್ತೇನೆ. ಎಂಟನ್ನು ತಂದು ಭೀಮನಲ್ಲಿ ಬಿಟ್ಟು ಬಿಡೋಣ, ಕಚ್ಚಿ ಬಿಡುತ್ತೆ. ಅಲ್ಲಿಗೆ ಭೀಮ ಸತ್ತೇ ಸಾಯ್ತಾನೆ ಅಂತ ಹೇಳಿದ್ರು. ಭೀಮನ ಸಾವಿನ ಸುದ್ದಿ ಅಂದ್ರೆ ದುರ್ಯೋಧನೆ ಭಾರಿ ಖುಷಿ ಅವನಿಗೆ. ಅಷ್ಟರಲ್ಲೇ ಸುದ್ದಿ ಕೇಳಿ ಸಂತೋಷ ಪಡ್ಬೇಕು, ಇನ್ನೇ ನಿಜ ಅಂತ ನಡೆಯ ಸಂಭವ ಇಲ್ಲ. ಹೇಳಿದ್ದು ಆಗಲಿ ಅಂತ ಹೇಳಿದ್ರಂತೆ. ಅವನು ಹೋಗ್ತಾನೆ, ಅಷ್ಟು ಅವುಗಳನ್ನು ತಂದಿರುತ್ತೆ. ಇವ್ರು ಹೇಗೆ ತಂದ್ರು ಪ್ರಶ್ನೆ. ಅಂತ ಅವನ್ನ ಹೇಗೆ ಇಟ್ಕೊಂಡ್ಬರ್ತಾರೆ ಇವರು? ಅದಕ್ಕೆಲ್ಲ ಉತ್ತರ ಕೊಡುತ್ತೆ ಮಹಾಭಾರತ ಅನ್ನೋದು ವಿಶೇಷ. ಶುಕ್ರೋಕ್ತ ಮಂತ್ರ ಬಲತಃ, ಹಾವುಗಳನ್ನ ಮಂತ್ರಕ್ಕೆ ವಶ ಮಾಡಿಕೊಡ್ತಾನೆ. ಶುಕ್ರೋಕ್ತ ಮಂತ್ರ ಬಲತಃ, ಶುಕ್ರಾಚಾರ್ಯ ಹೇಳಿದ ಮಂತ್ರ ಬಲದಿಂದ ಹಾವು ನಿದ್ರೆ ಎಲ್ಲ ಹಿಡ್ಕೊಂಡು ಬಂದು ಬಿಟ್ಟು ಭೀಮಸೇನ ಮನೆಗಿರ್ತಾನಂತ ಒಂದು ಜಾಗದಲ್ಲಿ ಬಿಟ್ಟುಬಿಟ್ಟು. ಅವ್ರು ಇನ್ನೂ ನಂಬಿಕೆ ಇಲ್ಲ, ಸಣ್ಣ ಪುಟ್ಟ ಹಾವುಗಳ ಜೊತೆಗೆ ಇರಲಿ ಅಂತೇಳಿ ಅವುಗಳ ಮಕ್ಕಳು ಮರಿಮಾಮುಕ್ಕಳು ಏನೇ ನಿದ್ರಲ್ಲ. ಆ ಸಾವಿರಾರು ಹಾವುಗಳನ್ನು ತಂದಿದ್ದಾರೆ. ಎಲ್ಲ ಹಾವುಗಳು ಮಂತ್ರದಿಂದ ದಿಗ್ಬಂಧಿತವಾಗಿದೆ. ಭೀಮಸೇನ ಮನೆಗಿರ್ತಕ್ಕಂಥ ಜಾಗದೊಳಗೆ ಎಲ್ಲ ಹಾವನ್ನು ಇಟ್ಟುಬಿಟ್ಟು ಮಲಗಿದಾಗ ಅದು ಎದ್ದ ಕಚ್ಚಿದ್ರೆ ಓಡಿಸಿಬಿಡ್ತಾರ ಭಯ. ಅಲ್ಲೂ ಧೈರ್ಯ ಇಲ್ಲ ಅವರಿಗೆ. ಎತ್ತ ಕಚ್ಚಿದ್ರೆ ಏನಾಗುತ್ತೋ ಅಂತ ಭಯ. ಅದನ್ನು ಮಲಗಿದಾಗ ಬಿಟ್ಟರಂತ ಅಷ್ಟು ಹಾವುಗಳನ್ನು. ಆ ಹಾವುಗಳಿಗೆ ಒಂದು ಭಾರಿ ಸಿಟ್ಟನ್ನು. ಅವನ್ ಯಾವಾಗ ಹಿಡಿದು ಆಮೇಲೆ ಬಿಟ್ಟು ಬಿಡ್ತಾರೆ, ಎದುರಿಗಿದ್ದವ್ರು ಯಾರು ಬಿಡದೆ ಅಷ್ಟು ಸಿಟ್ಟು ಬಂದಿರುತ್ತಾಗ್ಲೆ. ಮಂತ್ರ ಹೇಳ್ತಾರೆ, ಭೋಗೀವ ಮಂತ್ರ ಔಷಧಿ ವೀರ್ಯ ವೃದ್ಧ ಅಂತ ದೃಷ್ಟಾಂತ ಕೊಡೋದು. ಮಂತ್ರಗಳಿಂದ ಔಷಧಿಗಳಿಂದ ಕಡೆಯಲ್ಪಡ್ತಕ್ಕಂಥ ಹಾವುಗಳು ಆಮೇಲೆ ತುಂಬಾ ಕೋಪದಿಂದ ಸೇರ್ತಿ ಕಾಯ್ತಾ ಇರುತ್ತೆ. ಕಾದಾಗ ಭೀಮ ಕಣ್ಣಿ ಕಾಣಬೇಕು. ಆ ವ್ಯವಸ್ಥೆ ಮಾಡಿಬಿಟ್ಟಿದೆ. ಭೀಮ ಕಾಣಬೇಕು, ಭೀಮನ ಕಟ್ಟಬೇಕು, ಭೀಮ ಸಾಯ್ಬೇಕು ಅಂತ ಹೇಳಿ ಕಡೆ ಮನಸ್ಸಿದ್ದಾರೆ. ಆ ಭೀಮನ ಮನೆ ಬರೀ ಆರಾಮೆ ಭೀಮ ಮಲಗಿದ್ದಾನೆ. ಎಲ್ಲ ಬಂದಿದ್ದಾರೆ, ಅವೆಲ್ಲ ದೂರ ಹೋಗ್ಬಿಟ್ಟಿದ್ದಾರೆ. ಅಷ್ಟು ದೂರ ಪಟಾಕಿ ಹೆಚ್ಚಿ ಓಡ್ತಾರಲ್ಲ ಆ ಟೈಪ್, ಪಟಾಕಿ ದೂರ ಓಡೋಗ್ತಾರೆ, ಪಟ್ಟ ಅಂದ್ರೆ ಓಡಿ ಬರ್ತಾರಲ್ಲ, ಹಾವನ್ನು ಬಿಟ್ಟು ಓಡೋಗ್ಬಿಟ್ರೆ ಎಲ್ಲರೂ ಕೂಡ ಮಂತ್ರ ತೆಗೆದು ಹೊರಟೋದು. ಹಾವು ನೋಡಿದವು ಭಾರಿ ಸಿಟ್ಟು ಬಂತು, ಭೀಮನ ಮೇಲೆ ಬಂದವಂತೆ. ಆ ಎಂಟು ಹಾವುಗಳು ಒಂದೇ ಸತಿ ಭೀಮನ ಕಚ್ಚಿಬಿಟ್ಟು. ಎಂಟು ಇದು ಯಾರು ಕೇಳಿರೋದಿಲ್ಲ ಮಹಾಭಾರತದಲ್ಲಿ. ಏ ಬೇರೆ ಯಾರು ಬರೋದಿಲ್ಲ ಅದನ್ನೆಲ್ಲ ಕೂಡ. ಮೂರರಲ್ಲೇ ಉಂಟು, ನಿರ್ಣಯದಲ್ಲೇ ಉಂಟು. ಹುಡುಗರೆಲ್ಲ ಬರಲಿಕ್ಕೆ ಹೋಗೋದಿಲ್ಲ, ಅವ್ರಿಗೆ ಬೇಗ ಭೀಮನ ವಿಮೆ ಹೇಳೋದು ಬೇಕಿಲ್ಲ. ಅಷ್ಟು ಹಾವು ಒಂದೇ ಸರ್ತಿ ಭೀಮನ ಕಚ್ಚಿದ್ವಂತೆ. ಇಷ್ಟು ನಡೆದ ಕಥೆ ಇದೆ. ಮುಂದೇನಾಯ್ತು ಅನ್ನೋದು ಭಾರಿ ವಿಶೇಷ. ಏನಾಯ್ತು? ಎಂಥ ಭೀಮಸೇನ ಆ ರೀತಿ ಭೀಮನನ್ನು ಕಚ್ಚಿದ್ದಕ್ಕೆ ಅಷ್ಟು ಹಾವುಗಳ ಎಲ್ಲ ಹಲ್ಲು ಬಿಡ್ದೋದು ಅಂತ. ಒಂದು ಹಲ್ಲು ಇಲ್ಲ ಅದಕ್ಕೆಲ್ಲ. ಒಂದು ಯಾಲು ಪ್ರೂಫ್ ಭೀಮಸೇನ. ಗಿರಿವಯದ ಶತಶೃಂಗ ವೆಂದೆನಿಸಿತು ಆದಮೇಲೆ ಇದೆಲ್ಲ ಯಾವ ಲೆಕ್ಕ? ಇಂದ್ರದೇವರು ವಜ್ರಾಯುಧವೇ ಫೇಲ್ ಆಗಿರ್ಬೇಕಾದ್ರೆ ಈ ಹಾವುಗಳ ಹಲ್ಲುಗಳೇನಾಗಬೇಕು? ಪಾಪ, ಹಲ್ಲು ಕಚ್ಚಿದ್ರೆ ವಿಷ ಹೋಗಬೇಕು. ಈ ಮತ್ತೆ ಹೋಗ ಸಂಭವನೇ ಇಲ್ಲ. ಏನು ಎಲ್ಲ ಹಾವುಗಳು ಕೂಡ ಹಲ್ಲು ಮುಟ್ಕೊಂಡು ಆಗ ಹೋಗ್ಬೇಕು. ಆಗ ಭೀಮಸೇನ ಕಂಠಿಯಾಗಿದ್ದ ಇದ್ದ. ದ್ವಿಷ ನಿಜವಾದ ನಿದ್ದೆ ಇಲ್ಲ, ಮರಿಬಾರದು. ಮತ್ತೆ ನಿಜವಾದ ದಿವಸ ನಿದ್ದೆ ಮಾಡಿಬಿಟ್ಟು ಜಗತ್ತಿನ ಕತೆ ಮುಗಿಯುತ್ತಲ್ಲಿ. ಭೀಮಸೇನ ಒಂದ್ಸಲ ತೂಗಳಿಸಿದ್ರೆ ಸಾಕು. ಇವ್ ತೂಗಿಸಿದ್ರೆ ಬಸ್ ಡ್ರೈವರ್ ಆಕ್ಸಿಡೆಂಟ್ ಆಗೋಗ್ಬಿಡುತ್ತೆ. ಭೀಮಸೇನ ಸ್ವಲ್ಪ ತೂಗಳಿಸಿದ್ರೆ ಜಗತ್ತು ಉಳಿಯೋದಿಲ್ಲ. ಒಂದು ಕ್ಷಣದಲ್ಲಿ ವಿಶ್ವ ಹಾಳಾಗೋಗ್ಬಿಡುತ್ತೆ. ಅದು ಇಡೀ ಪ್ರಾಣ ಇಚ್ಛಾ ಪ್ರಾಣ ಭೀಮಸೇನ ದೇವರು. ಅವರಿಗೆ ಪ್ರಳಯ ಕಾಲದಲ್ಲೂ ನಿದ್ರೆ ಇಲ್ಲ. ಇದು ಇನ್ನೊಂದು ಆಗ್ತದೆ. ಪ್ರಳಯಕಾಲದಲ್ಲೂ ನಿದ್ರೆ ಮಾಡದೇ ಇರತಕ್ಕಂಥ ಒಂದೇ ಒಂದು ವರ್ಗ ಅಂದ್ರೆ ಋಷಿಗಳು. ಇದು ನಿಜವಾಗ್ಲೂ ಅತ್ಯದ್ಭುತವಾದ ವಿಷಯ. ಅಂತ ಹೊತ್ತಿನಲ್ಲಿ ಬಹುಶಃ ಜಗತ್ತಿನಲ್ಲಿ ಯಾರು ಉಳ್ಕೊಂಡಿಲ್ಲ, ಆಗ ರುದ್ರಾದಿ ದೇವತೆಗಳು ಕೂಡ ಜಾಗೃತ ಅವಸ್ಥೆಯಲ್ಲಿಲ್ಲ. ಅಂತಹ ಹೊತ್ತಿನಲ್ಲೂ ಕೂಡ ಏವಂ ಪ್ರಳಯ ಕಾಲದಲ್ಲಿ ಪ್ರತಿಭಾತ ಪರಾವರ ಮುಖ್ಯವಾಯು ನಿತ್ಯ ಸಮ, ಅವರ ನಿತ್ಯ ಸಮ ಅಂತ ಕರೆದಿದ್ದಾರೆ. ಎಷ್ಟರ ಮಟ್ಟಿಗೆ ಅತ್ಯಂತ ವಿಶಿಷ್ಟವಾದ ಹಿರಿಮೆ ಅವರು. ಅಂಥವ್ರು ಈ ನಿದ್ರೆ ಬರುತ್ತಾ? ಸಾಧ್ಯನೇ ಇಲ್ಲ. ಅವರು ನಿದ್ದೆ ಮಾಡದೆ ಮಾಡಿದ್ದಷ್ಟು ಅನುಕೂಲ ಆಗ್ಬೇಕು. ಕೃಷ್ಣ ಚಾತುರ್ಮಾಸ್ಯ ದೇವರು ಮಲಗಿದ್ದಾನೆ ಅಂತಾರಲ್ಲ, ಹಾಗೆ ಚಾತುರ್ಮಾಸ್ಯ ದೇವರು ಮಲಗಿರ್ತಾನೆ, ಅದು ಸಂತಾನೆ ಬಿಟ್ಟು ಬಿಡೋದು, ದೇವ್ರ ಪೂಜೆ ಬಿಟ್ಟು ದೇವರ ಹಾಕೋ ಮಲಗಿರ್ತಾನಲ್ಲ, ಆತರ ಆ ರೀತಿ ದೇವರು ಮಲಗ್ತಾನೆ ಅಂತ ಹೇಳ್ಕೊಂಡು ಅದಕ್ಕಿಂತ ದೊಡ್ಡ ತಪ್ಪು ಮಲ್ಲಿಲ್ಲ. ಅದಕ್ಕೆ ಮಲಗಿದ ಹಾಗೆ ಮಾಡ್ತಾನೆ, ಅದಕ್ಕೆ ಯೋಗ ನಿದ್ರಾ ಅಂತ. ಯೋಗ ನಿದ್ರಾ ಅಂದ್ರೆ ಏನು? ಯುಜು ಅಂದ್ರೆ ಕೂಡ್ಸೋದು ಅಂತ. ಕೂಡ್ಸೋದು ಅಂದ್ರೆ ಏನು? ಪರಮಾತ್ಮ ಕಣ್ಣು ಮುಚ್ಕೋತಾನೆ ಅಷ್ಟೇ, ಎರಡು ರೆಪ್ಪೆಗಳನ್ನು ಮುಚ್ಕೋತಾನೆ. ನಿದ್ದೆ ಮಾಡೋದಿಲ್ಲ, ನಿದ್ದೆ ಮಾಡೋದು ಬೇರೆ, ಕಣ್ಣು ರೆಪ್ಪೆ ಮುಚ್ಕೊಳ್ಳೋದು ಬೇರೆ. ಅದಕ್ಕೆ ಯೋಗ ನಿದ್ರಾ ಅಂತ ಕರೀತಾರೆ. ಅಂದ್ರೆ ಉಳಿದ ದೇವತೆಗಳಿಗೆ ವಿಶ್ರಾಂತಿ ಕೊಡಬೇಕಂತೆ ಪರಮಾತ್ಮ. ಉಳಿದ ದೇವತೆಗಳಿಗೆ ವಿಶ್ರಾಂತಿ ಕೊಡ್ಲಿಕ್ಕೋಸ್ಕರ ಅವ್ರು ವಿಶ್ರಾಂತಿ ತಗೊಳ್ಳೋದಿಲ್ಲ. ದೇವ್ರ ಎದ್ದು ಕೂತಿದ್ರೆ ನಾವೇ ವಿಶ್ರಾಂತಿ ತಗೊಳ್ಳಿ. ದೇವ್ರು ಮಲಗಿದಾಗ ಮಾಡಿದ್ರೆ ತಾಯಿ ಏನ್ ಮಾಡಿ ಮಲಗಿದಾಗ ಮಾಡಿದ್ರೆ ಮಗು ಮಲಗಿಬಿಡುತ್ತೆ. ತಾಯಿ ಮಲಗಿದಾಗ ಮಾಡ್ತೀವಿ, ಏನು ಬೇರೆ ಕೆಲಸ ತುಂಬಾ ಇರುತ್ತೆ, ಎದ್ದು ಹೋಗ್ಬೇಕಾಗಿರುತ್ತೆ, ಮಗು ಬಿಡೋದಿಲ್ಲ. ಕಣ್ಣು ಮಲಗಿದ ಮಲಗಿದ ಮಾಡಿಬಿಡ್ತಾರೆ, ಎಲ್ಸತ್ ಕೂಗುತ್ತೆ, ಹೇಳೋದಿಲ್ಲ ತಾಯಿ, ನಿದ್ದೆ ಮಾಡಿಬಿಡುತ್ತೆ. ಇಡೀ ಹೊರಟ್ಬಿಡುತ್ತೆ ಕೆಲಸಕ್ಕೆ ಆ ಟೈಮ್ ಕೆಲಸ ಮಾಡೋ ತಾಯಿ ಆದ್ರೆ ಇಲ್ವಾರ ಆಪಸ್ತೆ ಕೂಡ ಬರೀ ಇವಳು ಇನ್ನು ಮುಂದೆ ನಿದ್ದೆ ಮಾಡಿರೋ ಗೋವಿಂದ. ಅಂದ್ರೆ ಮಗುವನ್ನ ಮಲಸಕ್ಕೋಸ್ಕರ ನಿದ್ದೆ ಮಾಡಿದಾಗ ಹಾಗೆ ಮಾಡ್ತಾರೋ, ಉಳಿದ ದೇವತೆಗಳು ವಿಶ್ರಾಂತಿ ಕೊಳ್ಳಕ್ಕೋಸ್ಕರ ಪರಮಾತ್ಮ ಮಲಗಿದಾಗ ಮಾಡ್ತಾನೆ. ಅದಕ್ಕೆ ಚಾತುರ್ಮಾಸ್ಯ ಅಂತ ಕರೆಯೋದು. ಚಾತುರ್ಮಾಸ್ಯ ಹಾಕಿ ಭೀಮಸೇನ ದೇವರು ಅಂತ ನಿದ್ರೆ ಮಾಡಿದಾಗ ಮಾಡಿದ್ದೆ ಹೊರತು ನಿಜವಾದ ನಿದ್ರೆ ಅಲ್ಲ. ಆ ಸಮಯದಲ್ಲಿ ಇವರು ಮೋಸ ಮೊಸರ ಮೋಹನ ಅಷ್ಟೇ, ಮೊಸರ ಮೋಹನ ಲೋಕ ವಿಡಂಬನ. ಆ ಸಮಯದಲ್ಲಿ ಅವನ್ನೆಲ್ಲ ನಾಶ ಮಾಡಬೇಕಲ್ಲ, ಏನು ಭೀಮನ ಪರಾಕ್ರಮ! ಎರಡು ಆ ಎಂಟು ಕೈಯಿಂದ ತಳ್ಳಿದನಂತೆ ಎಂಟು ಸರ್ಪಗಳನ್ನ. ಎಂಟು ಸರ್ಪಗಳು ಕೂಡ ಹೇಗೆ ಹೋದವು ಅಂದ್ರೆ ಯಾವ್ಯಾವ ದಿಕ್ಕಿನಿಂದ, ಅವೆಲ್ಲ ಪೂರ್ವ ಆಗ್ನೇಯ ದಕ್ಷಿಣ ಈ ಕ್ರಮದಲ್ಲಿದ್ದ ಸರ್ಪಗಳು ಆಯಾ ದಿಕ್ಕಿನಲ್ಲಿ ಫಿಕ್ಸ್ ಆಗಿದ್ದು ಅಲ್ಲಲ್ಲಿಗೆ ಹೋಗಿ ಬಿದ್ದುವಂತ. ಸಂಜೀವನ ಪರತ ಹೋಗಿ ಹೇಗೆ ಬಿತ್ತು ನೋಡಿ, ಎಸ್ದಾಗ ಹನುಮಂತ ಎಸ್ದಾಗ ನಷ್ಟಚ್ಛೇದಾಂಕ ಪ್ರಾಗಿವಾಹೂತ್ ಕಪಿವರಪುಷ ತೇ ನಮಃ ಕೌಶಲಾಯ. ಹೇಗೆ ಎಲ್ಲಿಂದ ಸಂಜೀವನ ಪರ್ವತ ಕಿತ್ತಿ ತಂದಿದ್ದನೋ ಅದೇ ಜಾಗಕ್ಕೆ ಲಂಕೆಯಲ್ಲಿ ಇದ್ದ ಎಸ್ರೆ ಅಲ್ಲೇ ಹೋಗಿ ಬಿತ್ತಂತ. ಅದು ಹೇಗೆ ಬಿತ್ತು ಅಂದ್ರೆ ಕಿತ್ತಿದ ಗುರುತಿಲ್ಲ, ಆ ರೀತಿ ಕಿತ್ತಿದ ನಷ್ಟ ಛೇದಾಂಕ ಆ ರೀತಿ ಅಂಟ್ಕೊಂಡ್ಬಿಡ್ತಂತೆ. ಇದು ಭೀಮಸೇ ಹನುಮಂತ ಹೋಗದಾಗ ಆದ ಪ್ರಭಾವ. ಅದು ಒಂದು ಸಂಜೀವನ ಪರ್ವತ ಎಸ್ತಿತ್ತು. ಎಂಟು ಸರ್ಪ ಡಿಫ್ರೆಂಟ್ ಡೈರೆಕ್ಷನ್ಸ್, ಒಂದೇ ಕಡೆ ಇಲ್ಲ, ಮತ್ತೆ ಆಯಾ ಜಾಗಕ್ಕೆ ಹೋಗುತ್ತಂತೆ. ಎಂಥ ವೈಶಿಷ್ಟ್ಯ ಭೀಮಸೇನ ವೈಶಿಷ್ಟ್ಯ! ಅಷ್ಟು ಜಾಗದಲ್ಲಿ ಹೋಗಿ ತಪ್ಪಂತ ಹಾಗೆ ಬಿದ್ದವರು. ಹೋದಲ್ಲಿ ಮತ್ತೆ ಬೆಳ್ಕೊಂಡು ಪ್ರಳಯ ಕಾಲದ ಹೊತ್ತಿ ರೆಡಿ ಆಗಿರ್ತಾವ ಅಷ್ಟೊತ್ತಿಗೆ. ಕಲ್ಲು ಬೆಳೆಯೋದೇನೋ ದೊಡ್ಡದಲ್ಲ ಮತ್ತೆ ಬೆಳೆಯುತ್ತೆ. ಅವತ್ತಂತೂ ಅಲ್ಲಿರಲಿಲ್ಲ, ಭೀಮಸೇನ ಅವನು ಕೊಲ್ಲಲಿಲ್ಲ. ಇದು ವಿಶೇಷ. ಯಾತ ಕೊಲ್ಲಿಲ್ಲ ಅಂದ್ರೆ ಅದು ದೈವೀ ಸರ್ಪಗಳು, ಭಗವಂತನ ಸಂಕಲ್ಪದಂತೆ ಅವು ಬದುಕಿರಲಿಲ್ಲ. ಪ್ರಳಯ ಕಾಲದಲ್ಲಿ ಅವಕ್ಕೆ ರೋಲ್ ಇದೆ ಒಂದು ಮಾಡೋದನ್ನು, ಅದಕ್ಕೆ ಸಂಹಾರ ಮಾಡಬಾರದು. ಇದಕ್ಕೆ ವಿವೇಕ ಅಂತ ಕರೀತಾರೆ. ಹನುಮಂತ ಲಂಕೇಣಿಯನ್ನು ಕೊಲ್ಲಿಲ್ಲ, ಅವಳು ದೇವತೆಯ ಪಾಪ, ಅವಳು ಸಂಹಾರ ಮಾಡಬಾರದು, ಎಚ್ಚರ ಬರೆಸಬೇಕಷ್ಟೆ. ಅದು ಹನುಮಂತ ಏನ್ ಮಾಡ್ತಾನೆ, ರಾಮ ಭಲೆಯನ್ನು ತಗೊಳ್ಳುತ್ತೆ. ಭೀಮ ಏನ್ ಮಾಡ್ತಾನೆ, ಕೃಷ್ಣ ಭಲೆಯನ್ನು ತಗೊಳ್ಳುತ್ತೆ. ಒಂದು ಎಂಟು ಸರ್ಪ ಒಂದನ್ನು ಭೀಮಸೇನ ಕೊಲ್ಲಲಿಲ್ಲ, ಇದ್ದ ಜಾಗಕ್ಕೆ ಹೋಗಿ ತಪ್ಪ ಅಂತ ಬಿದ್ದು. ಉಳಿದ ಸರ್ಪಗಳಿದ್ದಲ್ಲ ಅವೆಲ್ಲ ಕಚ್ಚಲಕ್ಕೆ ಬಂದ್ರಲ್ಲ, ಭೀಮಸೇನವನ್ನ ಎಲ್ಲ ಕೊಂದು ಹಾಕಿಬಿಟ್ಟನಂತೆ. ಹೇಗೆ? ಪಿಪೀಲಿಕಾವತ್ ಅಂತ ಹೇಳಿ ಇರುವೆಗಳನ್ನ ಹೊಸಕಿದಾಗ ಹೊಸಕೆ ಹಾಕಿಬಿಟ್ಟಂತೆ. ಇರುವೆಗಳ ಹೊಸದಾಗ ಹೊಸಕೆ ಹಾಕಿಬಿಟ್ಟಿದ್ದ. ಅಷ್ಟೊತ್ತಿಗೆ ಒಬ್ಬ ಸೂತನ ಹೊರಗಡೆ ಬಿಟ್ಟಿದ್ರು. ಅಲ್ಲಿಗೂ ಭೀಮಸೇನ ಏನಾದರೂ ಸಾಯದೆ ಹೋದ್ರೆ, ಹಾವುಗಳು ಕಚ್ಚಿದ್ರು ಸಾಯದೆ ಹೋದ್ರೆ ನೀನು ಯೋಚನೆ ಮಾಡಬೇಡ, ಇನ್ನ ನೇರವಾಗಿ ಕೊಲೆ ಮಾಡಿಬಿಡು ಅಂತ ಹೇಳಿ ಅವನಿಗೆ ವಿಷದ ಕತ್ತಿ ಕೊಟ್ಟು ಅಲ್ಲಿ ಕುಡಿಸಿದ್ರು ಹೊರಗಡೆ. ಯಾವಾಗ ಹಾವುಗಳ ಕಥೆ ಎಲ್ಲ ಮುಗಿದೋಯ್ತೋ ಅವನು ಬಂದಂತ ಕೊಂದೇ ಬಿಡಬೇಕು ನೇರವಾಗಿ. ಭೀಷ್ಮದ್ರೋಣ ಏನಂತಾರೋ ಅಂತ ಭಯ ಇತ್ತಲ್ಲ, ಏನಾರ ಮಾಡಲಿ ಕೊಂದೇ ಬಿಡೋದು, ಆಮೇಲೆ ಏನಾರಾಗಲಿ ಅಂತ ಹೇಳಿ ಕೊಲ್ಲಕ್ಕೆ ನಿಂತ್ಕೊಂಡಂತೆ. ಬಂದು ಭೀಮಸೇನ ನೋಡುತ್ತಾನೆ, ತನ್ನ ಎಡಗೈಯಿಂದ ಅವನು ಹೊಡೆದಂತೆ. ಅಪಹಸ್ತತ ಏವ ಭೀಮ, ಎಡಗೈಯಿಂದ ಹೀಗೆ ಹೊಡೆದನಂತೆ, ಪುಡಿ ಪುಡಿ ಇದ್ರ ಸಮೇತ, ಆ ಖಡ್ಗದ ಸಮೇತ ಪೀಸ್ ಪೀಸ್ ಆಗಿ ಹೋದನು. ಇಷ್ಟೆಲ್ಲ ಮಾಡಿದ ಭೀಮಸೇನ ಒಂದು ರೌಂಡ್ ನೋಡ್ತಾನೆ, ಏನು ಬಾಕಿ ಇಲ್ಲ ಕೆಲಸ. ಇಷ್ಟೆಲ್ಲ ಭೀಮಸೇನ ಮಾಡಿದಾಗ ಏನ್ ಮಾಡಿದ್ದ? ಒಂದು ಜಿರಳೆ ಬಂದ್ರೆ ರೂಮಲ್ಲ ಓಡಾಡಿಬಿಡ್ತಾರೆ ಪಾಪ, ಇರುವೆ ಬಂದ್ರೆ ಓಡಾಡ್ತಾರೆ, ಇಲಿ ಬಂದ್ರಂತೂ ಬರೆ ತುಂಬ ಓಡಾಡಿಬಿಡ್ತಾರೆ, ಇಲಿಗಿಂತ ಜಾಸ್ತಿ ಇವರೇ ಓಡಾಡ್ತಾರೆ ಎಷ್ಟೋ ಸಲ. ಅಂತ ಹೊತ್ತಿನಲ್ಲಿ ಅಷ್ಟೆಲ್ಲ ಹಾವುಗಳನ್ನು ಓಡಿಸಿ ಅದರ ವಂಶಸ್ಥರನ್ನ ಕೊಂದು ಈ ಸಾರಥಿಯನ್ನು ಕೊಂದು ಇಷ್ಟೆಲ್ಲ ಮಾಡಿದರೆ ಭೀಮಸೇನ ಆ ಇದರಿಂದ ಕ್ಷಿಪ್ತ ಸುದೂರ ಮತ್ತು ನಾಗಗಣಾನಥಾಷ್ಟವ್ ತದ್ವಂಶಜಾನ್ಸವಿನಿ ಹತ್ಯ ಪಿಪೀಲಿಕಾವತ್ ಮತ್ತೆ ಜಗ್ನೇಚ ಸಾರಥಿಂ ಅಪಹಸ್ತತ ಏವ ಭೀಮ ಸುಶ್ವಾಪ ಪೂರ್ವವತ್ ಅನುತ್ಥಿತ ಏವ ತಲ್ಪ. ಇಷ್ಟೆಲ್ಲ ಮಾಡಿದರೆ ಹಾಸಿಗೆ ಬಿಟ್ಟು ಎದ್ದಿಲ್ಲ ಅಂತ ಹಾಗೆ ಮಲಗಿದ್ದ. ಮಲಿಕೊಂಡೇ ಎಷ್ಟು ಕೆಲಸ ಮಾಡಿದ್ದು ಭೀಮಸೇನ, ಏನು ಸಾಮರ್ಥ್ಯ! ಹೌದೌದು ಹನುಮಂತ ಅಂತ ಹೇಳಿದಾಗ ಎಂಥ ಭೀಮಸೇನ, ಎದ್ದು ಕೂಡ ಎದ್ದಿಲ್ಲ, ಲೀಲಾಜಾಲ ಮಲಗಿಂತ ಕೆಲಸ ಮಾಡಿ ಪುನಃ ಏನು ಕೆಲಸ ಇಲ್ವಲ್ಲ ಈಗ ಅಂತ ಅಂತ ಮಲಗಿದ್ರಂತೆ. ಭೀಮಸೇನ ಮಲಗೋದು ಅಂದ್ರೆ ದೇವರ ಧ್ಯಾನ ಮಾಡೋದು ಅಂತ ಅರ್ಥ. ಉಳಿದವರು ದೇವರ ಧ್ಯಾನ ಮಾಡೋದ್ರೆ ಮಲಗೋದು ಅಂತ ಅರ್ಥ, ಅದು ಬೇರೆ. ದೇವರ ಧ್ಯಾನ ಮಾಡ್ತಾ ನಿದ್ದೆ ಹೊಡೆದಿರ್ತಾನೆ ಪಾಪ. ಭೀಮಸೇನ ನಿದ್ರೆಯೂ ಕೂಡ ದೇವರ ಧ್ಯಾನವಾಗಿತ್ತಲ್ಲ, ಅದಕ್ಕೇನೆ ಬಾಯಿದೇವರು ಮಲಗಿಸ್ಬೇಕಾದ್ರೆ ಲಾಲಿ ಲಾಲಿ ಹನುಮ ಭೀಮ ಮಧ್ವಾರ್ಯ, ಲಾಲಿ ರಾಮಕೃಷ್ಣ ವ್ಯಾಸರಾ ಪ್ರಿಯ, ಸೌಂದರ್ಯ ರೂಪದ ಶ್ರೀಮದ್ ಆನಂದ, ತಂದೆ ಉಡುಪೇಲಿ ಬಂಧು ಉಡುಪೇಲಿ ನೆಲೆಯಾಗಿ ನಿಂದ, ನಿದ್ರಿಸುವೆ ಧ್ಯಾನ ಬಂದಿಸುವೆ ನಿದ್ರೆ ಸಹಿ ಹರಿ ಧ್ಯಾನದಿಂದ ಅಂತ ಹೇಳ್ತಾ, ತಂದೆ ಹಯವದನನ ಮೋಹದ ಕಂದ. ರಾಜರಾಜ ಸ್ವಾಮಿಗಳು ಆ ಲಾಲಿ ಲಾಲಿ ಹನುಮ ಭೀಮ ಮಧ್ವಾರ್ಯ ನಾಮದ ಬಗ್ಗೆ ಮಲಗಿ ಅಂತ ಆಡ್ತಾರೆ. ಅದಕ್ಕೆ ಅವರು ದೇವರ ಸ್ತೋತ್ರ ಮಾಡ್ತಾರೆ, ಅದರಿಂದ ಅಷ್ಟು ಮಹತ್ವ. ಯಾವ ಕಾಲಕ್ಕೂ ಕೂಡ ರುಜುಗಳ ಹಿರಿಮೆ, ತತ್ರಾಪಿ ವಾಯುದೇವರ ಹಿರಿಮೆ ಪ್ರಸಂಗತವಾಗಿರೋದ್ರಿಂದ ಎಷ್ಟು ಅದ್ಭುತ ಊಹಾತೀತವಾದ ಹಿರಿಮೆ. ಹಾಗೆ ಹರಿಧ್ಯಾನ ರಥರಾದರಂತೆ ಈ ಸುದ್ದಿ ಹೋಯಿತು. ಇಂಥ ಪರಾಕ್ರಮ ಕಂಡಾಗ ಎಲ್ಲಿಯಾದರೂ ಇದು ಪ್ಯಾರಲ್ ಕಾಣ್ತೇವೆ ನಾವೀಗ, ಸಾಧ್ಯವೇ ಇದೆ. ಅಲ್ಲಿ ರಾಮ ಹನುಮಂತ, ಇಲ್ಲಿ ಕೃಷ್ಣ ಭೀಮಸೇನ. ಅರ್ಜುನಾದಿಗಳು ಹೀಗೆ ಮಾಡಿದವರಲ್ಲ, ಅವರ ಸಾಮರ್ಥ್ಯ ಇಂಥದ್ದಲ್ಲ. ಶಸ್ತ್ರ ಇದ್ರೆ ಅರ್ಜುನನ ಹಿರಿಮೆ ಭಾರಿ ದೊಡ್ಡದು, ಶಸ್ತ್ರ ತೆಗೆದ್ರೆ ಅರ್ಜುನನ ಮಟ್ಟ ಸಾಕಷ್ಟು ಕಡಿಮೆ ಆಗುತ್ತೆ. ಭೀಮಸೇನಿಗೆ ಶಾಸ್ತ್ರ ಇರಲಿ ಬಿಡ್ಲಿ ಅನುಕೂಲ ಆಗಲಿಲ್ಲ, ರಾತ್ರಿ ಇಲ್ಲ, ಅದು ಇಲ್ಲ, ಇದಿಲ್ಲ, ಹೋಮ್ ಪಿಚ್ಚು ಆ ಪಿಚ್ಚು ಎದ್ದಿರ್ತಾರಲ್ಲ, ಭೀಮಸೇನೆ ಯಾವ್ಯಾವುದು ಲೆಕ್ಕ ಇದೆ. ಭೀಮ ಅಂದ್ರೆ ಭೀಮನೆ, ಅದ್ವಿತೀಯ ಅಂದ್ರೆ ಅದ್ವಿತೀಯನೇ. ಇದು ನಿಜವಾದ ಅರ್ಥದಲ್ಲಿ ಭೀಮನ ಹಿರಿಮೆ. ಇದನ್ನು ನೋಡಿದ್ರು ಸಂಕಟ ಆದ್ರೆ ಸಂಕಟ. ಅನಾಯಾಸ ಕೆಲಸ ಮಾಡಿದ್ರು, ತುಂಬಾ ಕಷ್ಟಪಟ್ಟು ಕೆಲಸ ಮಾಡಿದ್ರು, ಕೆಲಸ ಮಾಡಿಬಿಟ್ರೆ ಹೊಗಳುತ್ತಪ್ಪ. ಏನೇ ಕಷ್ಟಪಟ್ಟಿರಲಿ ಕೆಲಸ ಮಾಡಿದ್ರಲ್ಲ, ಭೀಮಸೇನೆ ಎಲ್ಲಾ ಕೆಲಸ ಮಾಡೋದ್ರ ಜೊತೆಗೆ ಎಫರ್ಟ್ಲೆಸ್ ಮಾಡೋದು ಭಾರಿ ವಿಶೇಷ. ಅದಕ್ಕೆ ಹೇಳ್ತಾರೆ, ನೈವಾತ್ರ ವಿಶ್ರಮಣ ಮೈಚ್ಛತ್ ಅವಿಶ್ರಮೋಸ ನಿಸ್ತೀಮ ಪೌರುಷ ಬಲಸ್ಯ ಕುತಶ್ರಮೋಸ್ಯ. ಅವರಿಗೆ ಯಾತಕ್ಕೆ ಶ್ರಮ ಆಗೋದಿಲ್ಲ ಅಂದ್ರೆ, ನಮ್ಮ ಶಕ್ತಿ ಅಷ್ಟು ಉಪಯೋಗಿಸ್ಬಿಟ್ರೆ ಸ್ವಲ್ಪ ಶ್ರಮ ಆಗುತ್ತೆ, ಕಡಿಮೆ ಉಪಯೋಗಿಸಿದ್ರೆ ಆಗೋದಿಲ್ಲ, ತುಂಬಾ ಕಡಿಮೆ ಉಪಯೋಗಿಸಿದ್ರೆ ಆಗೋದೇ ಇಲ್ಲ. ಹಂಡೆ ಎತ್ತಿದ್ರೆ ಸ್ವಲ್ಪ ಆಯಾಸ ಆಗುತ್ತೆ, ಆದರೆ ಕೆಲವು ಉತ್ತರಣೆ ಎತ್ತಿದ್ರೆ ಆಯಾಸ ಆಗ ಜನ ಇದ್ದರೆ ಸಂಧ್ಯಾನೆ ಮಾಡಬೇಕಾದ್ರೆ ಹಂಡೆ ಎತ್ತಿದ್ರೆ ಗ್ಯಾರಂಟಿ ಆಗುತ್ತೆ, ಕಡಿಮೆ ಎತ್ತಿದ್ರೆ ಆಗ ಸಂಭವ ಬರೋದಿಲ್ಲ. ಆದರೆ ತುಂಬಾ ಹನುಮಂತನ ಶಕ್ತಿ ಎಷ್ಟಿತ್ತು ಅಂದ್ರೆ ಸುಮಧ್ವಿಜಕಾರರು ಬರೀತಾರೆ, ಪೂರ್ಣ ಶಕ್ತಿ ಉಪಯೋಗಿಸೋ ಚಾನ್ಸ್ ಬರಲೇ ಇಲ್ಲ ಅಂತವ್ರು. ಹನುಮಂತ ರೂಪದಲ್ಲಾಗಲಿ ಭೀಮ ರೂಪದಲ್ಲಾಗಲಿ ಮಧ್ವ ರೂಪದಲ್ಲಾಗಲಿ ಅವರು ಪೂರ್ಣ ಶಕ್ತಿ ಉಪಯೋಗಿಸೋ ಸಮಯ ಬರಲೇ ಇಲ್ಲ. ಅದಕ್ಕೆ ಶ್ಲೇಷತಃ ಅಂತ ಹೇಳಿ ಏನ್ ತೋರಿಸಿದ್ರು ಅತಿ ಕಡಿಮೆ ತೋರಿಸಿದ್ದಕ್ಕೆ ಅಷ್ಟು ಜಾಸ್ತಿ ಆಗಿಬಿಡುತ್ತೆ. ಇವತ್ತು ತರಕಾರಿ ವ್ಯಾಪಾರಕ್ಕೆ ಅಂತ ಹೋದ್ರೆ ಮನೆ ಮಾರಿ ದುಡ್ಡು ತಗೊಂಡು ಹೋಗ್ಬೇಕಾಗಿಲ್ಲ, ಅದಕ್ಕೆಲ್ಲ ಕೂಡ ಮನೆ ಮಾರಿ ಕಾರ್ ಮಾರಿ ದುಡ್ಡು ಹೋಗ್ಬೇಕಾಗಿಲ್ಲ. ಅದಕ್ಕೆ ಎಷ್ಟು ದುಡ್ಡು ಬೇಕಾಗುತ್ತೆ? ಅತಿ ಕಡಿಮೆ ಅಷ್ಟೇ. ಅತಿ ಕಡಿಮೆ ದುಡ್ಡಲ್ಲಿ ಹೇಗೆ ತರಕಾರಿ ವ್ಯಾಪಾರ ಮಾಡ್ಕೊಂಡು ಬರಬೇಕು, ಇಡೀ ಭೂಲೋಕದ ಎಲ್ಲಾ ವ್ಯಾಪಾರನ ವಾಯುದೇವರಿಗೆ ಸ್ವಸ್ವಲ್ಪ ಶಕ್ತಿ ಉಪಯೋಗಿಸಿ ಮುಗಿಸ್ಬಿಡ್ತಿದ್ರಂತ ಅಷ್ಟೇ. ಅದ್ರಿಂದ ಆಯಾಸವೇ ಇಲ್ಲದ ಕೆಲಸ ಅವರದ್ದು ಉಪನಿಷತ್ತಲ್ಲಿ ಬರುತ್ತದೆ. ಆಯಾಸವಿಲ್ಲದೆ ಯಾರು ಕೆಲಸ ಮಾಡ್ತಾರೆ? ಟೆಸ್ಟ್ ಅದು ಒಂದು ಉದಾಹರಣೆಯಲ್ಲಿ ಹೇಳ್ತಾರೆ. ಆಯಾಸವಿಲ್ಲದೆ ಯಾರು ಕೆಲಸ ಮಾಡ್ತಾರೆ? ಉಳಿದ ದೇವತೆಗಳು ಎಲ್ಲ ಕೆಲಸ ಮಾಡಕ್ಕೂ ಅವ್ರ ಕೈಲಿ ಆಗಲಿಲ್ಲ, ಮಾಡಿದಷ್ಟು ಕೆಲಸನ ಆಯಾಸ ಮಾಡ್ಕೊಡು. ಕಣ್ಣಿನ ದೇವತೆ ಆಯಾಸ ಆಗುತ್ತವ್ರಿ, ಅದಕ್ಕೆ ನಿದ್ರೆ ವಿಶ್ರಾಂತಿ ಬೇಕೇ ಬೇಕು. ಕಣ್ಣಿಗೆ ಆಯಾಸವಾಗೋದ್ರಿಂದ ಸ್ಟ್ರೈನ್ ಮಾಡ್ಕೋ, ಅದಕ್ಕೆ ರೆಪ್ಪೆ ಅಟ್ಯಾಚ್ ಮಾಡಿಬಿಟ್ಟಿದ್ದಾರೆ. ಕಣ್ಣಿಗೆ ರೆಪ್ಪೆ ಅಟ್ಯಾಚ್ ಆಗಿರೋದು ಯಾರ್ದಕ್ಕೆ ಗೊತ್ತೇನು? ಗೊತ್ತಿಲ್ಲದೆ ರೆಪ್ಪೆ ಹುಡುಕತಾ ಇರುತ್ತೆ, ಆ ಸ್ಟ್ರೈನ್ ರಿಲೀಸ್ ಮಾಡುತ್ತೆ ಅಂತಿರುತ್ತೆ. ಆ ಸ್ಟ್ರೈನ್ ಕಡಿಮೆ ಮಾಡೋದ್ರೆ ರೆಪ್ಪೆ ಹಾಗೆ ತೋರಿಸೋಪುತ್ತು ನೋಡಿ, ಕಣ್ಣು ನೀರು ಬರುತ್ತೆ, ಕೆಂಪಾಗಿ ಬಿಡುತ್ತೆ, ತಡೆದಕ್ಕಾಗೋದಿಲ್ಲ. ರೆಪ್ಪೆ ಹೊಡ್ಕೊಂಡು ಮತ್ತೆ ಸರಿ ಹೋಗ್ಬಿಡುತ್ತೆ, ರಿಲ್ಯಾಕ್ಸ್ ಮಾಡ್ಕೋದು. ಅದೇ ಎಲ್ಲ ಇಂದ್ರಿಯಗಳಿಗೂ ಕೂಡ ಏನಿದೆ, ವಿಶ್ರಾಂತಿ ಬೇಕದಕ್ಕೆ. ಅವು ಮಾಡೋದೇ ಕಡಿಮೆ ಕೆಲಸ, ಅದಕ್ಕೂ ವಿಶ್ರಾಂತಿ ಬೇಕು. ಆದ್ರೆ ಉಸಿರಾಟಕ್ಕೆ 24 ತಾಸು ಕೂಡ, ನಾವು ಮಲಗಿದಾಗಲೇ ಉಸಿರಾಟ ನಡೆದಿರ್ಬೇಕಲ್ಲ. ಮಲಗಿದಾಗ ಕಣ್ಣು ನೋಡೋದಿಲ್ಲ, ಕಿವಿ ಕೇಳೋದಿಲ್ಲ, ಕೆಲವು ಎದ್ದಾಗಲೇ ಕಿವಿ ಕೇಳೋದಿಲ್ಲ ಪಾಪ. ಇನ್ನು ಮಲಗಿದಾಗ ಎಲ್ಲಿ ಕೇಳಬೇಕು ಕಿವಿ ಅವರಿಗೆ? ಇಷ್ಟಾದರೂ ಅವರಿಗೆ ಇದನ್ನಿಸೋದಿಲ್ಲ. ಆದ್ರೆ ಉಸಿರಾಟ ಮಾತ್ರ ಸಲೀಸ ನಡೆದಿದೆ. ಯಾತಕ್ಕೆ? ವಾಯುದೇವರಿಗೆ ವಿಶ್ರಾಂತಿಯ ಪ್ರಶ್ನೆ ಇಲ್ಲ, ಅವರು ಲೀಲಾಜಾಲವಾಗಿ ಅನಾಯಾಸ ಕೆಲಸ ಮಾಡುತ್ತಾರೆ. ಅದು ಮಹಾಭಾರತ ನಮ್ಮೆದುರಿಗಿದೆ, ವಿಷಯ ನಡೆದಿದೆ, ಲೇಖನ ಮಾಡಿದ್ದಾರೆ, ಓದಿದರೆ ಆ ಕಣ್ಣು ನಮಗೆ ಬರುತ್ತಷ್ಟೇ. ಆಗ ದುರ್ಯೋಧನಾದ್ರೆ ನೋಡಿದ್ರು, ಅಪ್ಪ ತೀರ್ಮಾನ ಮಾಡಿ, ಇನ್ನಿತನು ಕೊಲ್ಲಕ್ಕಾಗೋದಿಲ್ಲ, ಆ ತೀರ್ಮಾನ ಮಾಡ್ಕೊಂಡು ಅವತ್ತೆ ಮಾಡಿದ ತೀರ್ಮಾನ ಶಾಶ್ವತ ತೀರ್ಮಾನವಾಯಿತು. ಇನ್ನೇ ಇವನು ಕೊಲ್ಲಕ್ಕಾಗೋದಿಲ್ಲ, ಆದ್ರೆ ಒಂದು ಕೆಲಸ ಮಾಡೋಣ ಅನ್ಕೊಂಡ್ರೆ ಎಲ್ಲರೂ ಸೇರಿ ಈ ಭೀಮಸೇನನ ಬಲದ ಗುಟ್ಟೆ ಏನು ಅಂತ ಪ್ರಶ್ನೆ ಮಾಡ್ಕೊಂಡು ಇಂಟರ್ವ್ಯೂ ಮಾಡ್ತಾರೆ ನೋಡಿ, ನಿಮ್ ಗುಟ್ಟೆ SSN ಗುಟ್ಟೆ ಏನು ಅಂತೆ, SSN ಗುಟ್ಟೆ ಏನು? ಅವರೆಲ್ಲ ಯೋಚನೆ ಮಾಡಿದ್ರು, ತಮ್ಮದೇ ಉತ್ತರ ತಿಳ್ಕೊಂಡ್ರು. ಈ ಭೀಮಸೇನನ ಯಾತಕ್ಕೆ ನಮಗೆ ಗೆಲ್ಲದಕ್ಕಾಗೋದಿಲ್ಲ ಅಂದ್ರೆ, ಈತ ಕೃಷ್ಣ ಭಕ್ತ, ಕೃಷ್ಣ ಈತನ್ನ ಕಾಪಾಡ್ತಾನೆ, ಅದಕ್ಕೆ ಭೀಮನ್ ಏನು ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಸರಿಯಾದ ಉತ್ತರ, ಏನು ಸಂಶಯನೇ ಇಲ್ಲ ಅದರೊಳಗೆ. ಕೃಷ್ಣ ಕಾಪಾಡ್ತಾನೆ, ಅದಕ್ಕೆ ಭೀಮನ್ ಏನು ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಎಷ್ಟು ಮೂರ್ಖರು ಇವರು! ಕೃಷ್ಣನನ್ನ ಮೊರೆ ಹೋಗಿರ್ತಕ್ಕಂಥ ಭೀಮಸೇನ
ಅಚ್ಛೇದ್ಯ ಅಭೇದ್ಯ ಆಗಿರೋದ್ರಿಂದ ನಾವು ಕೃಷ್ಣನ ಮರ ಹೋಗೋಣ ಅಂತ ಮೂದೋದು ತಿತ್ತಲಿಕ್ಕೆ. ಬಹಳ ಸರಳ ಅದು. ಒಳ್ಳೆ ಪದಾರ್ಥ ಯಾರೋ ಸಂದೇಶ ನೋಡ್ತಾರೆ, ಎಲ್ಲಿ ತಗೊಂಡ್ರಿ ಅಂತ ಕೇಳ್ತಾರೆ, ಅಲ್ಲಿ ಸೀದಾ ಅಲ್ಲಿ ಹೋಗ್ತಾರೆ, ತಗೊಂಡು ಬರ್ಲಿಕ್ಕೆ ಹೋಗ್ತಾರೆ. ಸಿಂಪಲ್ ಲಾಜಿಕ್ ಅದು. ಮಾಡ್ಬೇಕಾಗಿತ್ತ ಇಲ್ಲ, ಅನ್ಯಥಾ ಶರಣಂ ನಾಸ್ತಿ ತ್ವಮೇವ ಶರಣಂ ಮಮ ತಸ್ಮಾತ್ ಕಾರುಣ್ಯ ಭಾವೇನ ರಕ್ಷ ರಕ್ಷ ಜನಾರ್ದನ ಅಂದ್ರೆ ಮುಗಿದೋಗ್ತಿತ್ತು ಅವರಿಗೆ ಆ ಬುದ್ಧಿ ಇಲ್ಲ. ಅದಕ್ಕೆ ಹೇಳ್ತಾರೆ, ಸ್ತ್ರೀದ್ವೇಷಗಳು ಸ್ವಭಾವತ ಆಗಿದ್ರೆ ಅವ್ರಿಗೆ ಎಂದೆಂದೂ ದೇವರಲ್ಲಿ ಭಕ್ತಿ ಬರೋದೇ ಇಲ್ಲ ಅಂತ. ಬೆಕ್ಕ ಕೃಷ್ಣ ಎದುರು ನಿಂತ್ಕೊಂಡ್ರೆ ಭಕ್ತಿ ಬರೋದಿಲ್ಲ ಅವರಿಗೆ, ಮುಂದೆ ನೋಡ್ತೇವೆ ಅದನ್ನೆಲ್ಲ ಕೂಡ, ಭಕ್ತಿ ಬರೋದೇ ಇಲ್ಲ ಅವರಿಗೆ. ಅಂತ ಮಹಾಮೂರ್ಖರು ಅವರು. ಅದು ಯೋಚನೆ ಮಾಡ್ತಾರೆ, ಓ ಹಾಗಿದ್ರೆ ಕೃಷ್ಣ ಈತನನ್ನು ಕಾಪಾಡೋದ್ರಿಂದ ನಮಗೆ ಈತನ ಗೆಲ್ಲಕ್ಕಾಗ್ತಾ ಇಲ್ಲ, ಕೊಲ್ಲಕ್ಕಾಗ್ತಾ ಇಲ್ಲ. ಒಂದು ಕೆಲಸ ಮಾಡೋಣ, ನಾವು ಕೃಷ್ಣನ್ನ ಕೊಂದ್ರೆ ಈತನ ಕೊಲ್ಲಕ್ ಬರೋದು. ಇದು ಹೇಗೆ ಲಾಜಿಕ್ ಇದೆ ನೋಡಿ, ಕೃಷ್ಣನ್ನು ಕೊಂದು ಹಾಕಿಬಿಟ್ರೆ ಈತನ ಕೊಲ್ಲಕ್ ಬರೋದು. ಈತನು ಕೊಲ್ಲಕ್ಕೆ ಕನಸಲ್ಲೂ ಸಾಧ್ಯ ಆಗ್ತಾ ಇಲ್ಲ. ಇಂಥ ಅನಂತಾನಂತ ಬ್ರಹ್ಮ ಋಜುಗಳನ್ನ ಕೃಷ್ಣ ಕಾಪಾಡ್ತಾರೆ. ಲೆಕ್ಕ ಒಬ್ಬ ಭೀಮನನ್ನಲ್ಲ, ಅನಂತಾನಂತ ಬ್ರಹ್ಮರನ್ನ ವಾಯುದೇವರನ್ನ ರುಜುಗಳನ್ನ ಕೃಷ್ಣ ಕಾಪಾಡ್ತಾನಲ್ಲ, ಆತನ ಕೊಲ್ತಾರಂತೆ ಇವರು. ಎಂಥ ಪಾಪಿಗಳಿರ್ಬೋದು, ಐಡಿಯಾ ಹೇಗಿರ್ಬೋದು ಲೆಕ್ಕ ಹಾಕಿ. ಈ ಮಾತನ್ನಾಡಿಬಿಟ್ಟು ನನ್ನ ಕೆಲಸ ಮಾಡೋಣ, ಕೃಷ್ಣನನ್ನ ಕೊಲ್ಲಬೇಕು. ಆಗ ಭೀಮನು ಸಾಯ್ತಾನೆ. ಒಂದ್ ನಾವು ಕೃಷ್ಣನ ಹತ್ರ ನೇರ ಹೋಗೋದು ಬೇಡ, ಅಲ್ಲಿ ಧೈರ್ಯ ಇಲ್ಲ, ಹೋದ್ರೆ ಮಾತಾಡ್ಕೊತಾರೆ. ನೇರ ಹೋಗೋದು ಬೇಡ. ಜರಾಸಂಧ ಹೇಗೂ ಕೃಷ್ಣನ ಮೇಲೆ ಹೋಗ್ತಾ ಇದ್ದಾನೆ. ಜರಾಸಂಧ ಕೃಷ್ಣ ಮೇಲೆ ಇಷ್ಟೊತ್ತಿಗಾಗಲೇ ಗಮನಿಸ್ಬೇಕು, ಕೃಷ್ಣನಿಗೆ ಎಷ್ಟು ವರ್ಷ ಅಂತ ಗೊತ್ತಿರುತ್ತೆ ನಮಗೆ ಈಗಾಗಲೇ. ಎಲ್ಲ ಇವೆಲ್ಲ ಹೆಚ್ಚುಗಡೆ ಸಮ ಕೆಲವು ತಿಂಗಳ ವ್ಯತ್ಯಾಸ ಅಷ್ಟೇನೆ. ಆದ್ರಿಂದ ಕೃಷ್ಣನಿಗೂ 15 ವರ್ಷ ದಾಟಿ ಹೋಗಿದೆ, ಸ್ವಲ್ಪ ದಿವಸ ಬಂದು ಬೇರೆ ಆಗಿದ್ದಾಗ 17-18 ವರ್ಷ ಪಾಂಡವರಿಗೆ. ಈಗ ಕೃಷ್ಣನಿಗೂ ಸ್ವಲ್ಪ ಹೆಚ್ಚು ಕಡಿಮೆ ವರ್ಷದಲ್ಲಿದ್ದಾನೆ ಕೃಷ್ಣ. ಆ ಕೃಷ್ಣನ ಮೇಲೆ ಜರಾಸಂಧ ದಂಡೆ ಚೊಕ್ತಾನೇ ಇದ್ದಾನೆ. ಹೋಗೋದು ಬರೋದು, ಹೋಗೋದು ಬರೋದು, ಹೋಗೋದು. ಎಲ್ಲಾ ಸೈನ್ಯ 23 ಅಕ್ಷವಣಿ ಸೈನ್ಯ ತಗೊಂಡು ಹೋಗೋದು, ಬರೀ ಕೈಯಲ್ಲಿ ವಾಪಸ್ ಹೋಗೋದು. ಬಹುಶಃ ಈ ರೀತಿ ಸೋಲಿ ಯಾರಿಗೂ ಬರೋದು. ರೇಷ್ನಲ್ಲೂ ಅಷ್ಟು ಕಳ್ಕೊಳ್ಳಿಕ್ಕಿಲ್ಲ ಮನುಷ್ಯ, ಸ್ವಲ್ಪ ಉಳಿದಿರ್ಬೋದು, ಏನೇನು ಎಲ್ಲ ಕಳ್ಕೊಂಡು ವಾಪಸ್ ಬರ್ತಿರ್ತಾರೆ. ಇದು ಅವನ ದುರಂತ. ಒಂದು ಕೆಲಸ ಮಾಡೋಣ, ಜರಾಸಂಧ ಆ ಕಡೆ ಹೇಗೆ ಹೋಗ್ತಾ ಇದ್ದಾರೆ, ಅವನಿಗೆ ಸಹಾಯ ಮಾಡಲಿಕ್ಕೋಸ್ಕರ ನಮ್ಮ ಸೈನ್ಯ ಆ ಕಡೆ ಕಳಿಸಿಕೊಡೋಣ. ನಮಗೆ ಗೊತ್ತಿರೋ ರಾಜರನ್ನೆಲ್ಲ ಅವನ ಜರಾಸಂಧ ಹಿಂದೆ ಕಳಿಸಿಬಿಡೋಣ, ಕೃಷ್ಣನ ಕೊಲ್ಲ ಸುಲಭ ಆಗುತ್ತೆ, ಈ ಕಡೆ ಭೀಮನ ಕೊಲ್ಲಕ್ಕೆ ಟ್ರೈ ಮಾಡೋಣ. ಹೀಗಾಗಿ ಹರಿಣಾ ಸಾಕಂ ಉತ್ಸಾಧ್ಯ ಏಷ, ಕೃಷ್ಣನ ಸಮೇತವನ್ನು ಕೊಲ್ಲಬೇಕು ಅಂತ ಉಪಾಯ ಮಾಡಿಕೊಂಡು ಜರಾಸಂಧನ ಸೈನ್ಯಕ್ಕೆ ಸಹಾಯ ಮಾಡಲಿಕ್ಕೆ ಅಂತ ಹೇಳಿ ಆ ಕಡೆ ಕಳಿಸಿಕೊಟ್ರು. ಈ ಕಡೆ ತಮ್ಮ ಪ್ರಯತ್ನ ಮುಂದುವರೆಸೋ ಯೋಚನೆ ಮಾಡಿದರು. ಇಷ್ಟೊತ್ತಿಗೆ ಭೀಮಸೇನ ಮತ್ತೊಂದು ಅದ್ಭುತ ಕಾರ್ಯ ಮಾಡ್ತಾನೆ, ತುಂಬಾ ಜನ ಗೊತ್ತಿಲ್ಲ. ಅವರೆಲ್ಲ ತೀರ್ಮಾನ, ಇನ್ನ ನಾನು ದಿಗ್ವಿಜಯ ಮಾಡಬೇಕು ಅಂತ ಹೊರಡ್ತೇನೆ. ದಿಗ್ವಿಜಯ ಮಾಡಬೇಕು, ಅನೇಕ ದಿಕ್ಕುಗಳನ್ನ ಗೆದ್ದು ವಿಶೇಷವಾದಂತಹ ರೀತಿಯಲ್ಲಿ ಐಶ್ವರ್ಯವನ್ನು ತಂದು ಹಾಕಬೇಕು ಅಂತ ಹೇಳಿ ಭೀಮಸೇನ ಹೋಗ್ತಾ ಇದ್ದಾನೆ. ಅವರು ಭೀಮಾರ್ಜುನರ ದಿಗ್ವಿಜಯ ಯಾತ್ರೆ ಶುರುವಾಗ್ತದೆ. ಭೀಮಾರ್ಜುನ ದಿಗ್ವಿಜಯ ಯಾತ್ರೆ ಮಹಾಭಾರತ ಹೇಳಿದೆ, ತುಂಬಾ ಜನ ಗಮನಿಸಿಲ್ಲ ಅದನ್ನ. ಇಬ್ಬರು ಸೇರಿ ಅನೇಕ ದಿಕ್ಕುಗಳನ್ನ ಸಂಚಾರ ಮಾಡಿಕೊಂಡು ಬಂದು ಆ ಚಿಕ್ಕ ವಯಸ್ಸು, ಆ ವಯಸ್ಸಿನೊಳಗೆ ಎಷ್ಟು ರಾಜ್ಯವನ್ನ ಬೆಳೆಸಿದರು ಅಂತ ಹೇಳ್ತಾರೆ. ಎಷ್ಟು ದೊಡ್ಡದಾಗಿ ರಾಜ್ಯ ಬೆಳೆಸಿದ್ದಾರೆ ಅಂತ ಕೇಳಿದರೆ, ಅವರ ತಂದೆ ಪಾಂಡರಾಜ ಇದ್ನಲ್ಲ, ಆತ ಜೀವನ ಪೂರ್ತಿಯನ್ನು ಬೆಳೆಸಿದ್ದ, ಅದಕ್ಕಿಂತ ಜಾಸ್ತಿ ಈ ವಯಸ್ಸಲ್ಲಿ ಬೆಳೆಸಿಬಿಡ್ತಾರೆ ಇಬ್ಬರು ಕೂಡ. ಅಂತ ಮಹಾವೀರರಾಗಿ ಭೀಮಾರ್ಜುನರು ಕಂಗೊಳಿಸ್ತಾ ಇದ್ದಾರೆ. ಆ ಸಮಯಕ್ಕೆ ಜರಾಸಂಧನನ್ನು ಸೋಲಿಸಿಬಿಡ್ತಾರೆ ಭೀಮಸೇನ. ಆ ಸಮಯಕ್ಕೆ ಯುದ್ಧ ಜರಾಸಂಧ ಭೀಮಸೇನ ಯುದ್ಧವಾಗಿ ಬಿಟ್ಟು ಜರಾಸಂಧನನ್ನು ಸೋಲಿಸಿ ಬಂದಂತ ಕಥೆ ಅಲ್ಲಿ ನಾವು ಕೇಳಿದ್ದೆ. ಹೀಗಿದ್ದಾಗ ಮತ್ತೊಂದು ಪ್ರಸಂಗ ಒದಗಿತು. ಇವರಿಗೆಲ್ಲ ವಿದ್ಯಾಭ್ಯಾಸ ಆಗ್ಬೇಕಲ್ಲ, ಈಗ ಶಸ್ತ್ರಾಭ್ಯಾಸ ಆಗ್ಬೇಕಲ್ಲ, ಅದಕ್ಕೋಸ್ಕರವಾಗಿ ಅವ್ರು ವ್ಯವಸ್ಥೆ ಮಾಡ್ತಾ ಇದ್ದಾರೆ. ಆ ಹಿಂದಿನ ಕಥೆ ಇದೆ, ಪಾಂಡವರಿನ್ನೂ ಬದರಿಯಲ್ಲೇ ಇದ್ದ ಕಾಲ. ಕೌರವರು 80 ವರ್ಷದಲ್ಲಿ ಬೆಳೀತಾ ಇದ್ದಾರೆ, 80 ವರ್ಷದ ಹುಡುಗರು. ಹಾಗಿದ್ದ ಕಾಲಕ್ಕೆ ಒಂದ್ಸರ್ತಿ ಏನಾಯ್ತಂತೆ, ಅಶ್ವತ್ಥಾಮರು ದ್ರೋಣಾಚಾರ್ಯರ ಮಕ್ಕಳು. ದ್ರೋಣಾಚಾರ್ಯರು ಬೃಹಸ್ಪತಿ ಅವತಾರ. ಬೃಹಸ್ಪತಿಯಾದ ದ್ರೋಣಾಚಾರ್ಯರು ಸ್ವತಃ ಅವರು ಹುಟ್ಟಿನ ಕಥೆ ಬಹಳ ರೋಚಕವಾದದ್ದು. ದ್ರೋಣಾಚಾರ್ಯರು ಹುಟ್ಟಿದ್ದು ಒಂದು ದನ್ನೆಯಲ್ಲಿ ಹುಟ್ಟಿದ್ರೆ, ಅದಕ್ಕೆ ದ್ರೋಣ ದ್ರೋಣ ಅಂತ ಹೆಸರು. ಇವತ್ತು ಹೋಮ ಹವನ ಮಾಡಬೇಕಾದ್ರೆ ದ್ರೋಣಕ ದೊನ್ನೆಗಳು ತರ್ತಾರೆ, ದ್ರೋಣ ಸಂಸ್ಕೃತದಲ್ಲಿ ಹೆಸರು. ಅದಕ್ಕೆ ದೊನ್ನೆಯಲ್ಲಿ ಹುಟ್ಟಿದ್ರಿಂದ ಅವರಿಗೆ ದ್ರೋಣ ಅನ್ನೋ ಹೆಸರು ಬಂದಿತ್ತು. ಅವರು ಶುದ್ಧ ಧರ್ಮರಥರಾದವರು. ಅವರ ಜೀವನದ ಕ್ರಮ ನಾವು ಊಹೆ ಮಾಡಲಿಕ್ಕೂ ಸಾಧ್ಯಗಳಷ್ಟು ಪವಿತ್ರವಾದ ಜೀವನ ಕ್ರಮ. ಒಬ್ಬ ಬ್ರಾಹ್ಮಣ ಅತ್ಯುನ್ನತ ಮಟ್ಟದಲ್ಲಿ ಬದುಕಬೇಕಾದ್ರೆ ಒಂದು ವ್ರತ ಹೇಳ್ತಾರೆ, ಶಿಲೋಂಶ ವೃತ್ತಿ ಅಂತಿದೆ. ಆಗ ಆ ಧರ್ಮದಲ್ಲಿ ಬದುಕಿದರೆ ಅವನು ಅತ್ಯಂತ ಮೇಲ್ಮಟ್ಟದ ಬ್ರಾಹ್ಮಣ ಅಂತ. ಆ ರೀತಿ ಬದುಕಿದ ಜನರು ಸಿಗೋದು ಯಾವ ಕಾಲಕ್ಕೂ ಕಡಿಮೆನೆ. ಆದರೆ ದ್ರೋಣಾಚಾರ್ಯ ಹಾಗೆ ಬದುಕಿದ್ದವರು ಅಂತ ಹೇಳಿದ್ರು. ಹಿಂದೆ ಹೇಳಿದ್ದ ಅವರ ಕಥೆ ಹೇಳಬೇಕಾದ್ರೆ ಅದು ವಿಚಿತ್ರವಾದ ವ್ರತ ಮಾಡಿದವರು, ಅತ್ಯಂತ ನಿಷ್ಠರಾದವರು, ಹಾಗೆ ಬದುಕ್ತಾ ಇದ್ರು. ಹೆಂಡತಿ ಕೃಪಿದೇವಿ, ಕೃಪಾಚಾರ್ಯರ ಸಹೋದರಿ. ಆ ಕೃಪಾಚಾರ್ಯರು ವಿಷ್ಕಂಭ ನಾಮಕ ರುದ್ರಳ ಅವತಾರ. ಕೃಪಿದೇವಿ ಬೃಹಸ್ಪತಿ ಪತ್ಯ ತಾರೆ ಇದ್ದಾಳಲ್ಲ, ಆಕೆ ಅವರ ಅವತಾರ. ದ್ರೋಣಾಚಾರ್ಯರು ಬೃಹಸ್ಪತಿ ಅವತಾರ. ಹುಟ್ಟಿದ್ದು ಭರದ್ವಾಜ ಮುನಿಯ ಮಗನಾಗಿ ಹುಟ್ಟಿದ. ಭರದ್ವಾಜ ಮುನಿಯ ಮಕ್ಕಳೇ ದ್ರೋಣಾಚಾರ್ಯ.
ಭರದ್ವಾಜರು ಬೃಹಸ್ಪತಿಯ ಮಕ್ಕಳು ಅಂದ್ರೆ ತನ್ನ ಮಗನಿಗೆ ಮಗನಾಗಿ ಹುಟ್ಟುತ್ತಾರೆ. ಇದು ಆಶ್ಚರ್ಯ. ತನ್ನ ಮಗನಿಗೆ ಮಗನಾಗಿ ಹುಟ್ಟಿದ್ದು ಬೃಹಸ್ಪತಿ ಆಚಾರ್ಯರ ಕಥೆ. ಇರ್ತಿ ಮಗನಿಗೆ ಮಗನಾಗಿ ಹುಟ್ಟೋದು ಆಶ್ಚರ್ಯ ಅಲ್ಲ. ಆಚಾರ್ಯರಿಗೆ ಒಬ್ಬ ಗೋದಾನ ಮಾಡಿದಂತ ಒಬ್ಬ ಬ್ರಾಹ್ಮಣ, ಪೂರ್ವಾಲಯ ಅಂತ ಒಬ್ಬ ಬ್ರಾಹ್ಮಣ ಗೋದಾನ ಮಾಡಿದನಂತೆ. ಅವನಿಗೆ ಎಷ್ಟು ಪುಣ್ಯ ಬಂತು ಅಂತ ಕೇಳಿದ್ರೆ, ಅವನು ತನ್ನ ಮಗನಿಗೆ ಮಗನಾಗಿ ಹುಟ್ಟಿ ಸ್ವಸುತ ಸೂನುತಯ ಪ್ರಜಾತಃ ನಿರ್ವಾಣ ಹೇತು ಮರ ಭಿಷ್ಟ ಪರಾತ್ಮ ವಿದ್ಯಾಂ ದಾನಂ ಧ್ರುವಂ ಫಲತಿ ಪಾತ್ರ ಗುಣಾನುಕೂಲ್ಯ. ತನ್ನ ಮಗನಿಗೆ ಮಗನಾಗಿ ಹುಟ್ಟಿ, ಆಚಾರ್ಯನು ಚಿಕ್ಕವರಿದ್ದರಲ್ಲ, ಮಗನಾಗಿ ಮಗನಾಗಿ ಹುಟ್ಟ ಹೊತ್ತಿಗೆ ಮಧ್ವ ಸಿದ್ಧಾಂತ ಪ್ರಸಾರವಾಗಿತ್ತಂತೆ. ಅದನ್ನ ಕೇಳಿ ಆಮೇಲೆ ಸದ್ಗತಿ ಹೊರಟೋಗಿಬಿಟ್ಟಿದೆ. ಈ ಮಗನೇ ಮಗನಾಗಿ ಹುಟ್ಟ ಪದ್ಧತಿ ಇದೆ. ಅದಕ್ಕೆ ನಮ್ಮಲ್ಲಿ ಸಾಮಾನ್ಯವಾಗಿ ಮಗನಿಗೆ ತಮ್ಮ ತಂದೆ ತಾಯಿ ಹೆಸರಿಡೋ ಪದ್ಧತಿ ಉಂಟು. ಒಳ್ಳೆಯವರಾದ್ರೆ, ಎಲ್ಲರೂ ಕ್ರಿಕೆಟ್ ಆಟಗಾರರು ಸಿನಿಮಾ ಯಾತ್ರೆ ಹೆಸರು ಇಟ್ಟುಬಿಡ್ತಾರೆ ಸಾಮಾನ್ಯ ಜನಗಳು. ಆದ್ರೆ ಒಳ್ಳೆ ಪದ್ಧತಿಯಲ್ಲಿ ಬಂದಿದ್ರೆ, ತಂದೆ ತಾಯಿ ಹೆಣ್ಣಾದ್ರೆ ತಾಯಿ ಹೆಸರು, ಗಂಡಾದ್ರೆ ತಂದೆ ಹೆಸರಿಡೋ ಪದ್ಧತಿ ನಮ್ಗೆ ಯಾಕಕ್ಕೆ ಬಂತು ಅಂದ್ರೆ, ಅವರೇ ಹುಟ್ಟಿ ಬರ್ತಾರೆ ಅಂತ ಒಂದು ಕಲ್ಪನೆ. ಇವ್ರು ದೊಡ್ಡ ದೊಡ್ಡವರು ಯಾರು ಆಕ್ಚುಲಿ ಹೌದು, ಇವ್ರಿಗೆ ಹಾಗಲ್ಲ. ಆ ಹುಟ್ಟಿ ಬರ್ತಾ ಅಂತಲ್ಲ, ಹೆಸರಿನಲ್ಲಾದರೂ ಅವನು ಉಳಿಸೋ ಪದ್ಧತಿ ಮಾಡ್ತಾರೆ ಹೊರತು ಬೇರೆ ಅಲ್ಲ. ಆ ಹುಟ್ಟಿ ಬಂದ ದಾಖಲೆ ಎರಡು, ಮಹಾಭಾರತ ಕಾಲಕ್ಕೆ ಬೃಹಸ್ಪತ್ಯಾಚಾರ್ಯರು ತಮ್ಮ ಮಗ ಭರದ್ವಾಜರಿಗೆ ಮಗನಾಗಿ ಹುಟ್ಟಿ ಬಂದರು. ಇಲ್ಲಿ ಸ್ವತಃ ಆಚಾರ್ಯರ ವಿಶೇಷ ಸೇವೆ ಮಾಡಿದ್ದರ ಫಲ ಆ ಮೂಡಿಲ್ಲಾಯ ಪೂರ್ವಾಲಯ ಮನೆತನದ ಬ್ರಾಹ್ಮಣ ತನ್ನ ಮಗನಿಗೆ ಮಗನಾಗಿ ಹುಟ್ಟಿ ಬಂದ ಕಥೆ ಅಲ್ಲಿ ನಾವು ಕೇಳಿದ್ದೆ. ಅಂದ್ರೆ ಇದು ಶಾಸ್ತ್ರದಲ್ಲಿ ಸಂಭಾವಿತ ಅಂತ. ಆ ರೀತಿ ಹುಟ್ಟಿದಂತಹ ದ್ರೋಣಾಚಾರ್ಯರು ಅನೇಕ ನೂರಾರು ವರ್ಷಗಳ ಕಾಲ ಅಶ್ರದ್ಧೆಯಿಂದ ಜೀವನವನ್ನು ಸಾಗಿಸ್ತಾರೆ. ಹೆಂಡತಿಯು ಅಷ್ಟೇ ಅನುಕೂಲಿಯಾಗಿದ್ದವಳು. ಒಂದು ದಿವಸ ಕೊರಗಲಿಲ್ಲ ಬಂದು ಅಷ್ಟು ನಿಷ್ಠೆಯಿಂದ ಅವರು ಸೇವೆ ಮಾಡ್ತಾ ಇದ್ದಾರೆ. ಅದು ಗರುಡ ಪುರಾಣದ ಬ್ರಹ್ಮಕಾಂಡದಲ್ಲಿ ಹೇಳುತ್ತಾರೆ. ಒಂದು ಸ್ವಾರಸ್ಯವಾದ ನಿರೂಪಣೆಯನ್ನು ಮಾಡ್ತಾರೆ. ಅಹಲ್ಯ ದ್ರೌಪದಿ ಸೀತಾ ತಾರಾ ಮಂಡೋದರಿ ತಥಾ ಪಂಚಕನ್ಯಾ ಸ್ಮರೇನ್ ನಿತ್ಯಂ ಮಹಾಪಾತಕ ನಾಶನಂ. ಈ ಶ್ಲೋಕ ತುಂಬಾ ಜನ ಕೇಳಿರ್ತಾರೆ. ಆದರೆ ಅನೇಕರು ಅದರಲ್ಲಿ ರಿಪೇರಿ ಕೂಡ ಮಾಡ್ಕೊಂಡಿರ್ತಾರೆ. ಅಹಲ್ಯ ದ್ರೌಪದಿ ತಾರಾ ತಾರಾ ಮಂಡೋದರಿ ತಥಾ ಬದಲಾವಣೆ ಮಾಡ್ಕೊಂಡ್ಬಿಟ್ಟಿರ್ತಾರೆ. ಸೀತಾನ ಹೆಸರು ಸೇರಬಾರದು, ಆಕೆ ಮಹಾಲಕ್ಷ್ಮಿ ಅಂತ ಹೇಳಿ ಕಾರಣ ಬೇರೆ ಕೊಡ್ತಾರೆ. ಅದು ತಪ್ಪದು. ಸೀತಾದೇವಿ ಮಹಾಲಕ್ಷ್ಮಿ ಆದ್ದರಿಂದ ಆ ಗುಂಪಿನಲ್ಲಿ ಸೇರಿಸಬಾರದು ಅನ್ನೋ ವಾದ ಮಾಡಬಾರದು. ಹಾಗೆ ಮಾಡಿದರೆ ಅಶ್ವತ್ಥಾಮ ಬಲಿರ್ವ್ಯಾಸ ಅಂತ ಹೇಳಬೇಕಾದ್ರೆ ವ್ಯಾಸರನ್ನ ಪರಶುರಾಮರನ್ನ ಸೇರಿಸ್ತೀರಿ. ಅವ್ರು ಸಾಕ್ಷಾತ್ ನಾರಾಯಣ. ಅವರು ಅಲ್ಲಿ ನಾರಾಯಣ ಹೌದು ಅಲ್ಲೋ ಪ್ರಶ್ನೆ ಅಲ್ಲ, ಚಿರಂಜೀವಿಗಳವರು ಅಂತ ಹೇಳೋದಕ್ಕಷ್ಟೇ ಲೆಕ್ಕ ಹಾಕಿ. ಇಲ್ಲೂ ಅಷ್ಟೇ, ಸೀತೆ ಮಹಾಲಕ್ಷ್ಮಿ ಅನ್ನೋ ಪ್ರಶ್ನೆ ಅಲ್ಲ, ಹಾಗೆ ಪ್ರಾತಸ್ಮರಣೀಯ ಮಹಾಪತಿವ್ರತೆಯಾಗಿಯೂ ಕೂಡ ನಮಗೆ ಮಾನ್ಯಳು ಅಂತ ಹೇಳೋ ಉದ್ದೇಶವಾದ್ದರಿಂದ ಸೀತೆನ ಯಾತಕ್ಕೆ ಸೇರಿಸಬಾರ್ದು, ಹೊರಗೊಳಕ್ಕೆ ಹೋಗಬಾರ್ದು. ಸೀತಾ ಅಂತಾನೆ ಪಾಠ ಹೊರತು ತಾರಾ ತಾರಾ ಅಂತ ಹೇಳಬಾರ್ದು. ಅಹಲ್ಯ ದ್ರೌಪದಿ ಸೀತಾ ತಾರಾ ಮಂಡೋದರಿ ತಥಾ, ಈ ಮಾತು ಗರುಡ ಪುರಾಣದಲ್ಲೇ ಬಂದಿದೆ, ಬ್ರಹ್ಮಕಾಂಡದಲ್ಲಿ ಹಾಗೇನೆ ಬಂದಿದೆ. ವಾದಿರಾಜ ಸ್ವಾಮಿಗಳು ತಮ್ಮ ವಿವರಣ ವ್ರಣ ಅನ್ನ ಗ್ರಂಥದಲ್ಲಿ ಆ ಶ್ಲೋಕ ಕೋಟ್ ಮಾಡ್ತಾರೆ. ಸತ್ಯಧರ್ಮ ಸ್ವಾಮಿಗಳು ತಾವು ಬರೆದಿರತಕ್ಕಂಥ ಶ್ರೀ ರುದ್ರದ ವ್ಯಾಖ್ಯಾನ ನಮಕ ಚಮಕ ವ್ಯಾಖ್ಯಾನದಲ್ಲಿ ಆ ಶ್ಲೋಕ ಕೋಟ್ ಮಾಡ್ತಾರೆ. ಅಹಲ್ಯ ದ್ರೌಪದಿ ಸೀತಾ ತಾರಾ ಮಂಡೋದರಿ ತಥಾ ಅಂಬದೇ ಪುರಾಣದ ವಾಕ್ಯ ಹಾಗೆ ಇರೋದು. ಈ ತಾರೆ ಯಾರು ಅದು ಮುಂದಿನ ಪ್ರಶ್ನೆ. ಇಬ್ರು ತಾರೆಯರಿದ್ದಾರಲ್ಲ, ಒಬ್ಬ ವಾಲೆ ಹೆಂಡತಿ ತಾರೆ, ಆಕೆ ಶಚಿದೇವಿ ಅವತಾರ. ಇನ್ನೊಬ್ಬ ತಾರೆ ಬೃಹಸ್ಪತಿ ಹೆಂಡತಿ ತಾರೆ. ಈಗ ಅವತಾರದಲ್ಲಿ ತಾರ, ಆಕೆ ಮೂಲ ರೂಪದಲ್ಲೇ ತಾರ. ಬೃಹಸ್ಪತಿ ಆಚಾರ್ಯ ಹೆಂಡತಿ ಮೂಲ ರೂಪದಲ್ಲೇ ತಾರ ಆಕೆ. ಯಾವ ತಾರೆಯನ್ನು ಪಂಚಕನ್ಯರು ಸೇರಿಸಿದ್ದಾರೆ ಅಂತ ಪ್ರಶ್ನೆ. ಅದಕ್ಕೆ ಹೇಳ್ತಾರೆ, ಆ ತಾರೆ ಈ ಬೃಹಸ್ಪತಿ ಆಚಾರ್ಯರ ಪತ್ನಿ ತಾರೆಯೇ ಹೌದು ಅಂತ ಗರುಡ ಪುರಾಣ ಬ್ರಹ್ಮಕಾಂಡದಲ್ಲಿ ಸ್ಪಷ್ಟವಾಗಿ ನಿರ್ಣಯ ಬರೀತಾ ಇದ್ದಾರೆ. ಈ ತಾರೆಯೇ ಆಗ ಪ್ರಶ್ನೆ ಬಂತಲ್ಲ ನಮಗೆ, ಆಕೆ ಅಂತ ಪತಿವ್ರತೆಯೇ ಅಂತ ಪ್ರಶ್ನೆ ಬಂತು. ಆಕೆ ಚಂದ್ರನ ಸಂಪರ್ಕದಿಂದ ಬುಧರನ್ನಾಗಿ ಮಗನನ್ನ ಬುಧರನ್ನ ಮಗನನ್ನ ಪಡೆದು ಬಿಟ್ಟಿದ್ದಾನೆ. ಬುಧ ಚಂದ್ರನ ಮಗ, ಆದರೆ ತಾರೆಯ ಮಗ ಅವನು. ತಾರೆ ಬೃಹಸ್ಪತಿ ಹೆಂಡತಿ, ತಪ್ಪಾಗಲಿಲ್ವೇ ಅಂತ ಕೇಳಿದ್ರೆ, ಹೌದು ತಪ್ಪಾಯ್ತು ನಿಜ ಅಂತೇಳಿ, ತಪ್ಪಾಯ್ತು ನಿಜ. ಆ ತಪ್ಪನ್ನ ಹಾಕಿ ಇಲ್ಲಿ ಮಾಡಿದ ತಪಸ್ಸಿನ ತಿದ್ದುಕೊಂಡು ಬಿಟ್ರು ಅಂತ ಗರುಡ ಪುರಾಣದಲ್ಲಿ ಬರೀತಾರೆ. ಇಲ್ಲಿ ಸುಮಾರು 700 ವರ್ಷಗಳ ಕಾಲ ಹೆಚ್ಚು ಕಡೆ ಗಂಡನ ವಿಶಿಷ್ಟವಾದ ವ್ರತಕ್ಕೆ ಒಂದು ದಿವಸ ಕೊರಗದೇನೆ ಅತ್ಯಂತ ಭಕ್ತಿಯಿಂದ ಸೇವೆ ಮಾಡಿದ್ದರ ಫಲ ಆ ಪಾಪ ಕಳೆದು ಹೋಯಿತು. ಆಕೆ ಪಂಚಕನ್ಯೆಯರ ಮಧ್ಯದಲ್ಲಿ ಸ್ಮರಣೀಯಳಾದಳು ಅನ್ನೋ ಮಾತು ಗರುಡ ಪುರಾಣದಲ್ಲಿ ಬಂದಿದೆ. ಆದ್ದರಿಂದ ಈ ತಾರೆ ಆ ಪಾತಸ್ಮರಣೀಯಳಾದ ತಾರೆ. ಸುಗ್ರೀವ ವಾಲಿಪತ್ಯ ತಾರೆ ವಿಚಾರ ಈಗ ಬೇಡ, ಅದು ಮುಂದೆ ಬಂದಾಗ ನೋಡೋಣ. ಈ ಯಾತಕ್ಕೆ ಹೇಳಿದೆ ಅಂದರೆ ದ್ರೋಣಾಚಾರ್ಯರು ಕೃಪಿದೇವಿಯ ಸಂಸಾರ ಅತ್ಯಂತ ಆದರ್ಶಮಯವಾದಂಥ ಸಂಸಾರ. ಏನೂ ಇಲ್ಲ ಮನೆಯೊಳಗೆ, ಏನೂ ಇಲ್ಲ. ಒಂದು ದಿವಸ ಕೊರಗಲಿಲ್ಲ, ಇದು ಅವ್ರ ವಿಶೇಷ. ಇವತ್ತಾಗಲ್ಲ, ಎಲ್ಲ ಇದ್ದು ಕೊರಗ್ತಿರ್ತಾರೆ. ಟಿ ವಿ ಇದ್ರೆ ಬಣ್ಣ ಟಿ ವಿ ಇಲ್ಲ ಅಂತಾರೆ, ಬಣ್ಣ ಟಿ ವಿ ಲೇಟೆಸ್ಟ್ ಮಾಡಲಿಲ್ಲ ಅಂತಾರೆ, ಚಾನಲ್ ಕಡಿಮೆ ಅಂತಾರೆ, ಲೇಟ್ ಏನೋ ಇನ್ನೂ ಕೊರಗ್ತಾರೆ ಇರ್ತಾರೆ. ಅಯ್ಯೋ ಅವರಿಗಿದೆ ನಮಗಿಲ್ಲ, ಅವರಿಗಿದೆ ನಮಗಿಲ್ಲ. ಅವರ ಕಥೆ ಕೇಳಿದವರಿಗೆ ಎಂಥ ತಪಸ್ಸು ಅಂತ ಗೊತ್ತಾಗಿ, ಇಟ್ಟಂಗೆ ಇರುವೇನೋ ಹರಿಯೇ ಎನ್ನ ಸರಿಯೇ, ತಪಸ್ಸಿನ ಪರಾಕಾಷ್ಠೆಯನ್ನು ಕಂಡಂತ ಹಿರಿಮೆ ಆಕೆ. ಅಂತ ತಪಸ್ಸಿನ ಫಲ ಅಂತ ದೊಡ್ಡ ಪಾಪವನ್ನು ಕಳ್ಕೊಂಡು ಬಿಟ್ಲು ಅನ್ನೋ ಮಾತು ಬಹಳ ಮುಖ್ಯವಾದ ಮಾತು. ಈ ರೀತಿ ಕಾಲ ಕಳೀತಾ ಇದ್ದಾಗ ಅಶ್ವತ್ಥಾಮರ ಮಗನಾಗಿ ಹುಟ್ಟಿದ್ರು. ರುದ್ರದೇವರೇ ಸಾಕ್ಷಾತ್ ರುದ್ರದೇವರು ಮಗನಾಗಿ ಹುಟ್ಟುತ್ತಾ ಇದ್ದಾರೆ. ಅದು ಹುಟ್ಟಿದ್ದಾವಾಗ ಅಂತ ಹೇಳಿದ್ದಾರೆ. ಧರ್ಮರಾಜ ಹುಟ್ಟಿ ಸರಿಯಾಗಿ ಒಂದು ವರ್ಷಕ್ಕೆ ಅಶ್ವತ್ಥಾಮಾಚಾರ್ಯರ ಹುಟ್ಟು ಬಹಳ ಅಪೂರ್ವವಾದಂತಹ ಹುಟ್ಟಾಗಿ ಇಲ್ಲಿ ಮಹಾಭಾರತ ಹೇಳಿಸ್ತಕ್ಕಂತಹ ಗುರುರಾಜರಾಯರು ಅವರ ಗುಂಪು ಹೇಗಿದೆ ಅಂದ್ರೆ ಅಲ್ಲಿ ಪ್ರವಚನಕ್ಕೆ ಯಾವ ಕಾಲಕ್ಕೂ ತೊಂದರೆ ಆಗಬಾರದು ಅಂತ ಹೇಳಿಬಿಟ್ಟು ಈಗಾಗಲೇ ಬೇರೆ ವ್ಯವಸ್ಥೆ ಮಾಡಿಬಿಟ್ಟೆ. ನೀವೇ ನೋಡಿದಿರಿ ಈಗಾಗಲೇ ಎಲ್ಲ ರೀತಿಯಿಂದ ಸ್ವಲ್ಪ ಕೂಡ ತೊಂದರೆ ಆಗಬಾರದು, ಮಹಾಭಾರತ ವಿಘ್ನವಾಗಬಾರದು ಅಂತ ಮಾಡಿದ್ದಾರೆ. ಅವರು ಮಾಡಿದ್ದಕ್ಕೆ ಉದ್ದೇಶ ಸಫಲವಾಗಿದೆ, ಹೋಗ್ತಿರಲಿಕ್ಕೆ ತಕ್ಷಣ ಬಂದಂತಹ ವ್ಯವಸ್ಥೆಯಾಗಿ. ಅದಕ್ಕೆ ನಿಜವಾದ ಎಷ್ಟು ಶ್ರದ್ಧೆಯಿಂದ ಅವ್ರು ಹೇಳ್ತಾರೆ ಅಂತ ಹೇಳೋದಕ್ಕೆ ಒಳ್ಳೆ ದೃಷ್ಟಾಂತ ಅಷ್ಟೇ ಇದು. ಅಶ್ವತ್ಥಾಮಾಚಾರ್ಯ ಮಹಾನುಭಾವರು ಆ ರೀತಿ ಅವತಾರ ಮಾಡಿದ್ರು. ರುದ್ರದೇವರೇ ಸಾಕ್ಷಾತ್ ಅವತಾರ ಮಾಡ್ತಾ ಇದ್ದಾರೆ. ಅವ್ರಿಗೆ ಅಶ್ವತ್ಥಾಮ ಅಂತ ಹೆಸರು ಬಂತು. ಅಶ್ವತ್ಥಾಮ ಅಂತ ಹೆಸರು ಬಂತು ಯಾತಕ್ಕೆ ಅಂದ್ರೆ ಆಚಾರ್ಯರ ವೈಶಿಷ್ಟ್ಯ ಏನು ಗೊತ್ತೇ ಇದೆ, ಇದೆಲ್ಲದಕ್ಕೂ ಉತ್ತರ ಕೊಡೋದು ಅವ್ರ ನಿಲಯದ ವೈಶಿಷ್ಟ್ಯ. ಸಣ್ಣ ಸಣ್ಣ ವಿಚಾರ ನೋಡೋದಕ್ಕೆ ಅದ್ರ ಒಳ್ಳೆ ವಿಸ್ತಾರವ ನೀಟಾಗಿ ಅರ್ಥ ಆಗ ಬರೀತ. ನಾಮತಃ ಅಶ್ವತ್ಥಾಮ ಯಾತಕ್ಕೆ ಅಂದ್ರೆ ಯಸ್ಮಾತ್ ಅಶ್ವಧ್ವನಿಂ ಚಕ್ರೆ ಜಾಯಮಾನೋ ಮಹಾತ್ಮ. ಆತ ಹುಟ್ಟಿರ್ಲಿಕ್ಕೇನೆ ಎಲ್ಲ ಮಕ್ಕಳಂತೆ ಅಳ್ಳಿಲ್ವಂತವ್ರು, ಅಳ್ಳ ರೋದನ ಮಾಡ್ಲಿಲ್ವಂತೆ. ಏನ್ ಮಾಡಿದರಂತೆ, ಅಶ್ವಧ್ವನಿಂ ಚಕಾರ. ಥಾಮ ಅಂದ್ರೆ ಧ್ವನಿ ಅಂತರ್ಥ. ಅಶ್ವತ್ಥಾಮ ಅಂದ್ರೆ ಏನು, ಕುದುರೆಯಂತೆ ಕೆನದ್ರಂತೆ ಧ್ವನಿ ಮಾಡಿದ್ರಂತೆ. ಅದಕ್ಕೆ ಅವ್ರಿಗೆ ಅಶ್ವತ್ಥಾಮ ಅಂತಾನೆ ಹೆಸರಾಗಿರುತ್ತೆ. ಅಂದ್ರೆ ಅಶ್ವದಂತೆ ಧ್ವನಿ ಮಾಡಿದವರು. ಇದೊಂದು ಬಹಳ ಅಪೂರ್ವವಾದ ಮಾತು ಕೂಡ ಹೌದು. ಎಷ್ಟೋ ಜನ ಕರ್ಣನಿಗೆ ಕರ್ಣಕುಂಡಲ ನಿಮಿತ್ತ ಹೆಸರು ಬಂತು, ವಾಲಿಗೆ ಆತನ ಬಾಲದ ನಿಮಿತ್ತ ಹೆಸರು ಬಂದಿತ್ತು, ಸುಗ್ರೀವನಿಗೆ ಆತನ ಕಂಠದ ನಿಮಿತ್ತ ಹೆಸರು ಬಂದಿತ್ತು. ಒಬ್ಬರು ಹೆಸರು ಬರಲಿಕ್ಕೆ ಒಂದು ಕಾರಣ ಇದೆ. ಆ ಹಿನ್ನೆಲೆಯಲ್ಲಿ ಅಶ್ವತ್ಥಾಮರಿಗೆ ಹೆಸರು ಬರಲಿಕ್ಕೆ ಕಾರಣವಾಗಿತ್ತು. ಅಶ್ವದಂತೆ ಧ್ವನಿಯನ್ನು ಮಾಡಿದ್ದರ ಫಲ ಅಶ್ವತ್ಥಾಮ ಅಂತ ಹೆಸರಾಯಿತು. ಅದರಿಂದ ಏನು ಗೊತ್ತಾಗುತ್ತೆ ಎಂಬುದು ವಿಶೇಷ. ಅಶ್ವತ್ಥಾಮ ಅಂದ್ರೇನು, ಅಶ್ವದ ಧ್ವನಿಯನ್ನು ಮಾಡಿದ್ದು. ಅಶ್ವ ಯಾವುದರ ಸಂಕೇತ, ಕಠೋಪನಿಷತ್ ಹೇಳುತ್ತದೆ ಇಂದ್ರಿಯಾಣಿ ಹಯಾನಾಹು. ಕುದುರೆಗಳು ಅಂದ್ರೆ ಇಂದ್ರಿಯಗಳ ಸಂಕೇತ ಅಂತ ಕರೀತಾರೆ. ಅಶ್ವ ಅಂದ್ರೆ ಕುದುರೆಗಳು ಅಂತ ಅರ್ಥ. ಕುದುರೆಗಳು ಭಾರಿ ಬಲಿಷ್ಠ, ಹಾರ್ಸ್ ಪವರ್ ಅಂತ ಕರೀತಾರೆ ನೋಡಿ, ಹೆಚ್ ಪಿ. ಮತ್ತು ಮನುಷ್ಯನ ಶಕ್ತಿ ಅಂತ ಕರೆಯೋದೇ ಇಲ್ಲ, ಮನುಷ್ಯನ ಶಕ್ತಿ ಊಟ ಮಾಡೋದ್ರಲ್ಲಿ ಹೊರತು ಬೇರೆದರಲ್ಲಿ ಇರೋದಿಲ್ಲ. ಆದ್ರೆ ಅಶ್ವಶಕ್ತಿ ಅಂದ್ರೆ ಜಟಕ ಕುದುರೆಗಳು ನೋಡ್ಬೇಕು ನೀವು ಅವನ್ನ. ನಮ್ಮ ಹಿಡಿದಕ್ಕೆ ಇಂದ್ರಿಯಗಳು ಸಿಗೋದಿಲ್ಲ, ಆದ್ರಿಂದ ಕುದುರೆನ ವಶಕ್ಕೆ ತಗೊಂಡ್ರೆ ಅವನು ಕುದುರೆ ಸವಾರನ ಆಗ್ತಾನೆ, ಇಂದ್ರಿಯಗಳನ್ನು ಹತೋಟಿ ತಗೊಂಡ್ರೆ ಜಿತೇಂದ್ರಿಯನಾಗ್ತಾನೆ ಅಂತ ಕರೀತ. ಅಟ್ಟೆಷ್ಟ ವಶ್ಯ ಸವಾರಿ ಎಂಬ ಜಿತೇಂದ್ರಿಯತ್ವಕ್ಕೆ ಸಂಕೇತ. ಅದಕ್ಕೆ ಜಯತೀರ್ಥರು ಕುದುರೆ ಮೇಲೆ ಕೂತು ನೀರು ಕುಡಿದ್ರು ಅಂತ ಹೇಳ್ತಾರಲ್ಲ, ಅದು ಸಮ ಬರೀ ಕುದುರೆ ಮೇಲೆ ಕುಟ್ಟಿದ್ದಲ್ಲ ಅವರು. ಅಶ್ವ ಅಂದ್ರೆ ಇಂದ್ರಿಯಗಳು, ಜಿತೇಂದ್ರಿಯರಾಗಿ ಶಾಸ್ತ್ರ ಓದಬೇಕು ಅಂತ ಅರ್ಥ. ಅದಕ್ಕೆ ನೀರು ಅಂದ್ರೆ ಶಾಸ್ತ್ರ, ಕುಡಿಯೋದಂದ್ರೆ ಅಧ್ಯಯನ ಮಾಡೋದು ಅಂತ ಅರ್ಥ. ಸುಮ್ಮನೆ ಶಾಸ್ತ್ರ ಓದಿದ್ರೆ ಅರ್ಥ ಆಗೋದಿಲ್ಲ. ಅಥಾಥೋ ಬ್ರಹ್ಮ ಜಿಜ್ಞಾಸ ದೇಶ ಪದಮಾಧಿಮತಃ ಅಥ ಶಬ್ದೇರ್ ಅಧಿಕಾರ. ಅಧಿಕಾರ ಇರಬೇಕು, ಅರ್ಹತೆ ಇರಬೇಕು. ಜಿತೇಂದ್ರಿಯನಾಗಿ ಅವನಿಗೆ ಶಾಸ್ತ್ರವನ್ನ ಕೇಳಿದರೆ ಒಳ್ಳೆ ಸಿದ್ಧಿ ಬಂದು ರಾಘವೇಂದ್ರ ಸ್ವಾಮಿ ಹೇಗಿದ್ದಾರೆ ನೋಡಿ, ವಾಜರಾಜರಂತವ್ರು ಹೇಗಿದ್ದಾರೆ, ವಿಶ್ವಮಾನ್ಯರಾಗಿ ಅವರು ಪ್ರಜ್ವಲಿಸ್ತಾರೆ ಅಂತ, ಶೋಭಾಯಮಾನರಾಗ್ತಾರೆ. ಅದು ಸಂಕೇತ. ಯಾತಕ್ಕೆ ಹೇಳಿದೆ ಇವ್ರು ಯಾತಕ್ಕೆ ಅಶ್ವತ್ಥಾಮ ಅಂತ ಹೆಸರು ಬಂತು ಅಂದ್ರೆ ಕುದುರೆ ಅಂತ ಕೆನದ್ರು. ಕುದುರೆ ಎಂಬುದೇನು, ಇಂದ್ರಿಯದ ಸಂಕೇತ. ಇವ್ರು ಯಾರಿವರು, ಮನೋನಿಯಾಮಕರು. ಮನಸ್ಸೇನು, ಇಂದ್ರಿಯಾನ ಮನಸ್ಜಾಸ್ತಿ. ಇಂದ್ರಿಯಗಳಲ್ಲಿ ಪ್ರಧಾನವಾದ ಇಂದ್ರಿಯ ಯಾವುದು, ಮನಸ್ಸು. ಆದ್ರಿಂದನೇ ಅತ್ತ ಮನೋನಿಯಾಮಕರಾದ ರುದ್ರದೇವರ ಅವತಾರ ಎಂಬುದನ್ನ ಧ್ವನಿಯಲ್ಲೇ ಸೂಚಿಸಿದಂತ ಕಥೆ ಅದು. ಆದ್ರಿಂದಲೇ ಅಶ್ವತ್ಥಾಮ ಅನ್ನೋ ಹೆಸರು ಸಾರ್ಥಕವಾದ ಹೆಸರಾಯಿತು. ಅವರು ಇನ್ನು 7-8 ವರ್ಷದ ಹುಡುಗ, ಆಡ್ಲಿಕ್ಕೆ ಯಾರು ಸಿಗಬೇಕು, ದುರ್ಯೋಧನ ಸಿಗಬೇಕಾ? ಇಲ್ಲಿ ಅವರ ಪ್ರಾರಬ್ಧ ಅಂದ್ರೆ ಹೀಗೆ, ದುರ್ಯೋಧನ ಕಂಪನಿ ಆಗ್ಲೇ ಸರಿ. ಎಷ್ಟು ಹುಡುಗ ಬುದ್ಧಿವಂತ ರೀ, ದರಿದ್ರ ಕಂಪನಿ ಹಾಳಾಗೋಗ್ಬಿಟ್ಟ ಅಂತಾರಲ್ಲ. ರುದ್ರದೇವರಂತ ಕಲಿ ಫ್ರೆಂಡ್ಶಿಪ್ ಸಿಗಬೇಕಾ? ಎಲ್ಲ ಒಂದ್ ಕಡೆ ಆಟ ಆಡ್ತಾ ಇದ್ರಂತೆ ಹುಡುಗರ ಸ್ವಭಾವ, ಆಟ ಆಡೋ ಸ್ವಭಾವ. ಎಲ್ಲ ಸರಿ ಆಟ ಆಡ್ತಾ ಇದ್ದಾರೆ. ಆಟ ಆಡ್ತಿದ್ದ ಮಧ್ಯಾಹ್ನದ ಹೊತ್ತಿನೊಳಗೆ ಈ ಲಂಚ್ ಬೇಕು ಟ್ರೀ ಬೇಕು ಇರುತ್ತಲ್ಲ, ಮನೆಗೆ ಹೋಗಿ ಫಲಾರ ಮಾಡ್ಕೊಂಡ್ ಬರೋಣ ಅಂತ ಎಲ್ಲರೂ ಹೋಗ್ತಾ ಇದ್ರು. ಹೋಗಿ ಮತ್ತೆ ವಾಪಸ್ ಬರ್ತಾ ಇದ್ರು. ಈಗ ವಾಪಸ್ ಬರ್ತಾ ಬರ್ತಾ ಮಾತಾಡ್ತಿದ್ರು, ನಿಮ್ಮನೇಲಿ ಏನಾಯ್ತು, ನಿಮ್ಮನೇಲಿ ಏನಾಯ್ತು ಅಂತ ಕೇಳ್ತಿದ್ರು. ಅವರೆಲ್ಲ ಏನ್ ಹೇಳ್ತಿದ್ರು, ಇದನ್ನ ಮಾತಾಡ್ಕೊಟ್ಟಿರ್ಬೇಕಾರೆ ಹಾಲು ಕುಡಿದ್ವಿ ಹಾಲು ಕುಡಿದ್ವಿ ಅಂತ ಹೇಳ್ತಿದ್ರು. ಇನ್ನು ಕಾಫಿ ಬಂದ ಕಾಲ ಅಲ್ಲ, ಆದ್ರಿಂದ ಅದು ಹಾಲು ಕುಡಿದ್ವಿ ಹಾಲು ಕುಡಿದ್ವಿ ಅಂತ ಹೇಳ್ತಾ ಇದ್ರು. ಇದು ಅಶ್ವತ್ಥಾಮರ ಕಿವಿಗೆ ಬಿಟ್ಟಿದೆ. ಓಹೋ, ಇವರೆಲ್ಲ ಹಾಲು ಕುಡಿದ್ರಂತೆ ಅಂತ ಹೇಳಿ ಮನೆಗೆ ಹೋದ್ರು. ಅಮ್ಮ ನನಗೆ ಹಾಲು ಕೊಡು ಅಂತ ಕೇಳಿ. ಅವರಿಗೂ ಹಾಲು ಕೇಳಿರಲಿಲ್ಲ, ಪಾಪ ಅವ್ರು ಮಾತಾಡಿಕೊಂಡಿದ್ದೋಡೇ ಕೇಳಿದ್ವಿ. ನಾನು ಹಾಲು ಬೇಕು ಅಂತ ಕೇಳಿದ್ವಿ. ಕೃತಿ ಇದೆ, ಒಳ್ಳೆ ಸಮಸ್ಯೆ ಬಂತು ಪಾಪ, ಕೂಸು ಹಾಲು ಕೆಡ್ತಾ ಇದೆ, ಹಾಲು ಎಲ್ಲಿರ್ಬೇಕು ಪಾಪ ಅವ್ರ ಮನೆಯಲ್ಲಿ? ಹಾಲು ಆ ರೀತಿ ಅವ್ರ ಧರ್ಮ ಹೇಗಿತ್ತು ಗೊತ್ತೇನು? ಹಿಂದೆ ಹೇಳಿದ್ದೆ, ಅವರಿರು ಸಂಪಾದನೆ ಮಾಡೋದಿಲ್ಲ, ದಾನ ಕೊಟ್ಟರೆ ತಗೊಳ್ಳೋದಿಲ್ಲ, ಅವಾಗ ಹಣ್ಣುಗಳಿದ್ರೆ ತಗೊಳ್ಳರಲ್ಲ ಅವರು. ಅವ್ರ ಜೀವನ ಏನು ಗೊತ್ತೇನು? ಒಬ್ಬ ವ್ಯವಸಾಯ ಮಾಡಿದವರು ತಮ್ಮ ಸುಗ್ಗಿಯ ಕಾಲಕ್ಕೆ ಧಾನ್ಯಗಳನ್ನು ಮನೆಗೆ ಒಯ್ದ ಮೇಲೆ ಆ ಕಾಳುಗಳಲ್ಲಿ ಬಣ್ಣಲ್ಲಿ ಉಳ್ಕೊಂಡಿರುತ್ತ ಸಿಕ್ಕೊಂಡಿರುತ್ತಲ್ಲ, ಅದನ್ನ ತಗೊಂಡು ಅವರು ವರ್ಷ ಪೂರ್ತಿ ಜೀವನ ಮಾಡಬೇಕು, ಅದರಲ್ಲಿ ಬದುಕಬೇಕು, ಬೇರೆ ಸಂಪಾದನೆ ಇಲ್ಲೇ ಇಲ್ಲ ಅವರಿಗೆ. ಅದಕ್ಕೆ ಶಿಲೋಂಚ ವೃತ್ತಿ ಅಂತ ಹೇಳಿದ್ರು. ಇಂಥ ಹಾಲೇ ಸಿಗಬೇಕು ಪಾಪ ಅವರಿಗೆ, ಬಟ್ಟೆಗೆ ಪೂರ್ತಿ ಆಹಾರ ಸಿಕ್ಕರೆ ಸಾಕಾಗಿ. ಅಕಸ್ಮಾತ್ ಧಾನ್ಯ ಸ್ವಲ್ಪ ಆಗೋಗ್ಬಿಡ್ತು, ಉಪವಾಸ ಕಡಿಬೇಕು ಮುಂದೆ. ಮತ್ತೆ ತಗೊಂಡು ಮತ್ತೆ ಸುಗ್ಗಿ ಕಾಲಕ್ಕೆ ಆ ಧಾನ್ಯ ಬಂದ್ರೆ ಉಪಯೋಗಿಸ್ಬೇಕೇ ಹೊರತು ಇದ್ರ ಉಪವಾಸನೇ. ನಮ್ಗೆ ಕಷ್ಟ ಅನ್ಸುತ್ತೆ. ಆ ಕಷ್ಟಪಟ್ಟಿದ್ದಕ್ಕೆ ಅವ್ರು ಲೋಕಮಾನ್ಯರಾಗಿದ್ದರು. ತುಂಬಾ ಕಷ್ಟಪಟ್ಟವರಷ್ಟೇ ಮೇಲೆ ಬರ್ತಾರೆ ಹೊರತು ಕಷ್ಟಪಡದೆ ಸುಖ ಬರೋದು ಕಂಗೆಟ್ಟ ಮೇಲೆಲ್ಲದೆ ಕಷ್ಟವು ತಿಳಿಯೋದು ಎಚ್ಚೆತ್ತು ಇರು ಕಂಡೆ ಮನವೇ ನಮ್ಮ ಅಚ್ಚುತರ ಅಂಗ್ರಿಯ ನೆನೆಕಂಡೆ ಮನವೇ ವಿಜಯದಾಸರಿ ಮಾತನ್ನು ಹೇಳಿದ್ದ. ಕಷ್ಟ ಪರಿಶ್ರಮ ಯಾರು ಪಡ್ತಾರಲ್ಲ ಅವರಿಗೆ ದೇವರು ಫಲ ಕೊಡ್ತಾನೆ. ತುಂಬಾ ಕಷ್ಟಪಟ್ಟ ವ್ರತ ಮಾಡ್ತಾ ಇದ್ದ. ಅಂದ್ರೆ ಹಾಲು ಮೊಸರಿನ ವ್ಯವಸ್ಥೆ ಅವರಿಗಿಲ್ಲ. ಇವ್ರು ಹಾಲು ಎಲ್ಲ ತರಬೇಕು ಪಾಪ, ಮಗು ಕೆಡ್ತಾ ಇದೆ, ಇಲ್ಲ ಅಲ್ಲಕ್ಕಾಗೋದಿಲ್ಲ, ಕೊಡ್ಲಿಕ್ಕೆ ಹಾಲು ಸುತರಾಮ್ ಇಲ್ಲೇ ಇಲ್ಲ. ಅದಕ್ಕೆ ಅವ್ರು ಏನ್ ಮಾಡಿದ್ರಂತೆ, ಆಯ್ತು ಅಂತ ಹೇಳಿ ಹಿಟ್ಟಿತ್ತಲ್ಲ ಮನೆಯೊಳಗೆ, ಆ ಹಿಟ್ಟು ತಗೊಂಡು ಬಿಟ್ಟು ನೀರಿನಲ್ಲಿ ಕಲಿಸಿ ಬಿಟ್ಟರು. ಕದಾಚಿತ್ ಪಿಷ್ಟ ಮಾಲೋಡ್ಯ ಮಾತ, ನೀರನ್ನು ಹಿಟ್ಟಲ್ಲಿ ಕಲಿಸಿ ಬಿಟ್ಟು ಹಾಲು ಅಂತ ಕೊಟ್ಟು ಬಿಟ್ರು, ಹಾಲು ಅಂತ ಕುಡಿದು ಬಿಟ್ರು. ಅದನ್ನೆಲ್ಲ ಹಿಡಿತಾ ಇದೆ ಆಗಲಿಲ್ಲ. ಈ ಪೌಡರ್ ಹಾಲು ಫಸ್ಟ್ ತಯಾರು ಮಾಡಿದ್ದೆ ಕೃಪಿ ಪಾಪ, ಫಸ್ಟ್ ಮಿಲ್ಕ್ ಪೌಡರ್ ಕಾನ್ಸೆಪ್ಟ್ ತಂದಿದ್ದೆ ಪುಣ್ಯಾತ್ಮ. ಹಾಗೆ ನಿಜವಾಗ್ಲೂ ಗಿನ್ನೆಸ್ ದಾಖಲೆ ಸೇರಿಸ ಹಾಗೆ ಯಾಕೆ ಇದ್ರು ಸೇರ್ಸಕ್ಕೆ ಪಾಪ. ಪೌಡರ್ ಮಿಲ್ಕ್ ಕಂಡು ಹಿಡಿದಿದ್ದು ಆಸ್ತಿ, ನೆಸಿಟಿ ಇದು ಮದ್ರಾಸ್ ಇನ್ವೆನ್ಷನ್ ಅಂತಾರಲ್ಲ, ಅವಶ್ಯಕತೆ ಬಂತೀಗ ಪಾಪ, ಹಾಲು ಇರಲಿಲ್ಲ ಹಾಲು ತಯಾರು ಮಾಡ್ತಾರೆ. ಅದಕ್ಕೆ ಸ್ತ್ರೀಯರು ಭಾರಿ ಬುದ್ಧಿವಂತರು ಅಂತ ಹೇಳೋದು ಗುರುತಿದ್ದು. ಒಂದು ಹೆಂಗಸರು ರಾತ್ರಿ 11 ಗಂಟೆ ಆಗಿರಲಿ, ಯಾರೋ ಬರ್ತಾರೆ ಊಟ ಬೇಡ ಅಂತಾರೆ, ಬಿಡೋದಿಲ್ಲ, ಸ್ವಲ್ಪ ಕುಡಿ ಕುಡಿ ಅಂತ ಏನೋ ಮಾಡಿ ಹಾಕ್ಬಿಡ್ತಾರೆ, ಬಿಡೋದಿಲ್ಲ ಬೇಕಾದವ್ರು ಬಂದ್ರೆ ಏನಿದೆ.